ప్రవిశ్య మమ వాచ మిమాం ప్రసుప్తాం సంజీవయత్యఖిల శక్తిధరస్వధామ్నా అన్యాంశ్చ హస్తచరణశ్రవణత్వగాదీన్ ప్రాణాన్ నమో భగవతే పురుషాయ తుభ్యం యస్మాత్ బ్రహ్మేంద్ర రుద్రాది దేవతానాం శ్రియోపి చ జ్ఞానస్ఫూర్తి సదా తస్మై హరయే గురవే నమః వ్యాసాయ భవనాశాయ శ్రీషాయ గుణరాశయే హృద్యాయ శుద్ధ విద్యాయ మధ్వాయ చ నమో నమః లసతు శ్రీమదానందతీర్థేందుర్నో హృదంబరే యద్వచశ్చంద్రికా స్వాంత సంతాపం వినిగృంతతి సర్వోత్తమో విష్ణురథో రమా చ బ్రహ్మా చ వాయుశ్చ తదీయ పత్న్యో అన్యే చ దేవాః సతతం ప్రసన్నా హరౌ సుభక్తిం మయి సందిశంతు శ్రీ గురుభ్యో నమః హరిః నారాయణాయ పరిపూర్ణ గుణార్ణవాయ విశ్వోదయ స్థితిలయోన్నయతి ప్రదాయ జ్ఞానప్రదాయ విబుధాసుర సౌఖ్య దుఃఖ సత్కారణాయ వితతాయ నమో నమస్తే. నారాయణం సురగురుం జగదేకనాథం భక్తప్రియం సకలలోక నమస్కృతం చ త్రైగుణ్యవర్జితమజం విభుమాద్యమీశం వందే భవఘ్నమమరాసుర సిద్ధవంద్యం. నారాయణం నమస్కృత్య నరం చైవ నరోత్తమం దేవీం సరస్వతీం వ్యాసం తతో జయబుదీరయే. పరమ పవిత్రవాద శ్రీమన్ మహాభారతదల్లి యావ రీతియాగి శ్రీకృష్ణ భీమసేనన కయ్యింద ಜರಾಸಂಧನಂತ ಮಹಾದೈತ್ಯನನ್ನು ಅತ್ಯಂತ ಲೀಲಾಜಾಲವಾಗಿ ಸಂಹಾರ ಮಾಡಿಸಿದ್ದಾನೆ ಎಂಬುದನ್ನು ನೋಡಿದ್ದೇವೆ. ಜರಾಸಂಧನ ವಧೆ ಆ ಕಾಲದ ಭಾರಿ ದೊಡ್ಡ ದಾಖಲೆಯಾಯಿತು. ಭೂಭಾರ ಹಾರಿಣೋ ವಿಷ್ಣೋ ಪ್ರಧಾನಾಂಗಂ ಹಿ ಮಾರುತಿ ಮಾಗಧಾಧಿವಧಾದೇವ ದುರ್ಯೋಧನ ವಧಾದಪಿ. ಒಂದು ಕಡೆಗೆ ಜರಾಸಂಧನ ವಧೆ, ಇನ್ನೊಂದು ಕಡೆಗೆ ದುರ್ಯೋಧನ ವಧೆ. ಇದು ಮಹಾಭಾರತದ ಅತ್ಯಂತ ಎರಡು ಪ್ರಮುಖ ಘಟ್ಟಗಳು. ಮೊದಲ ಹಂತದಲ್ಲಿ ಜರಾಸಂಧನ ವಿಚಿತ್ರವಾದಂಥ ಒಂದು ನಾಯಕತ್ವದಲ್ಲಿ ದುರ್ಜನರೆಲ್ಲ ಕೂಡ ಹರಿದ್ರೋಹ, ಗುರುದ್ರೋಹ, ಧರ್ಮದ್ರೋಹಾದಿಗಳನ್ನು ಮಾಡಿದರು. ಅನಂತರ ಕಾಲದಲ್ಲಿ ದುರ್ಯೋಧನ ನೇತೃತ್ವದಲ್ಲಿ ಆ ಕೆಲಸವನ್ನು ಮಾಡಿದರು. ಆದ್ದರಿಂದ ಅವರಿಬ್ಬರ ಸಂಹಾರ ಆಗಲೇಬೇಕಾಗಿತ್ತು. ಆ ಇಬ್ಬರನ್ನು ಕೂಡ ಭೀಮಸೇನನೆ ಕೈಲೇ ಕೊಲಿಸಿದ್ದು ಶ್ರೀಕೃಷ್ಣನ ವಿಶಿಷ್ಟವಾದ ಸಂಕಲ್ಪ ಮತ್ತು ವೈಭವ. ಅದರಲ್ಲಿ ಜರಾಸಂಧ ಅನೇಕ ರೀತಿಯಲ್ಲಿ ಕೊಬ್ಬಿ ಒಬ್ಬ ರಾಜ, ಇವರೆಲ್ಲ ಇಬ್ಬರು ರಾಜವಂಶದಲ್ಲಿ ಹುಟ್ಟಿದವರೇನೆ, ರಾಜವಂಶದಲ್ಲಿ ಹುಟ್ಟಿ ಲೋಕವನ್ನೇ ನಾಶ ಮಾಡ್ತಾ ಇದ್ದಾರೆ. ರಾಜರ ಕೆಲಸ ಲೋಕವನ್ನು ರಕ್ಷಣೆ ಮಾಡದೆ ಹೊರತು ನಾಶ ಮಾಡೋದಲ್ಲ. ಆದರೆ ಹೆಸರಿಗೆ ರಾಜ, ಲೋಕ ನಾಶವನ್ನೇ ಮಾಡ್ತಾ ಇದ್ದಾನೆ. ಯಾವಾಗ ಜನಗಳು ತಪ್ಪು ಮಾಡಿದರೆ ರಾಜ ತಿದ್ದುತ್ತಾನೆ, ರಾಜನೇ ತಪ್ಪು ಮಾಡಿದಾಗ ಎಷ್ಟು ಲೋಕ ವಿನಾಶ ಹೊಂದಬಹುದು ಅಂತ ಹೇಳೋದಕ್ಕೆ ಜರಾಸಂಧಾದಿಗಳ ಸಾಕ್ಷಿ. ಅದಕ್ಕೇನೆ ಇವತ್ತು ಹರಿವಾಯುಗಳ ಅವತಾರವಾಗಿದ್ದು ಇಂಥ ಮಹಾದುಷ್ಟರಿದ್ದರಿಂದನೆ. ಅದರಲ್ಲಿ ಜರಾಸರ ಸಂಹಾರಕ್ಕೆ ಕೃಷ್ಣ ಪರಮಾತ್ಮ ಹೊರಟಿದ್ದು ಭೀಮಾರ್ಜುನರ ಸಮೇತ, ಅದು ವಿಪ್ರವೇಶದಲ್ಲಿ ಹೋಗಿತ್ತು. ಒಂದು ಯಜ್ಞ ಆಗಲೇಬೇಕಾಗಿದೆ, ರಾಜಸೂಯ ಯಾಗ. ಅಂಥ ಯಾಗಕ್ಕೆ ಅಡ್ಡಿಯಾಗಿ ಜರಾಸಂಧ ಇದ್ದಾನೆ. ಜರಾಸಂಧ ಸಾಯೋವರೆಗೂ ರಾಜಸೂಯ ಯಾಗ ಆಗೋದಿಲ್ಲ, ಇದು ಭಗವಂತ ಹೇಳಿದ. ರಾಜಸೂಯ ಮಧ್ಯತೆ ಜರಾಸುತೇತು ಜೀವತಿ. ಇದು ಬಹಳ ಅರ್ಥಗರ್ಭಿತವಾದ ಮಾತದು. ಯಾಗ ಆಗಬೇಕಾದ್ರೆ ಈ ಜರಾಸಂಧ ಸಾಯ್ಬೇಕು. ಉದಾಹರಣೆ ಉಪನಿಷತ್ತಿನೊಳಗೆ ಹೇಳ್ತಾರೆ, ನಮ್ಮ ಜೀವನವೇ ದೊಡ್ಡ ಯಜ್ಞ ಅಂತ ಹೇಳುತ್ತಾರೆ. ನಮ್ಮ ಜೀವನವೇ ಯಜ್ಞ. ಯಜ್ಞ ನಡೆಯೋದು ಯಾವಾಗ ಅಂದರೆ ಜರಾಸಂಧ ಸಾಯೋವರೆಗೂ ಯಜ್ಞ ಆಗೋದಿಲ್ಲ. ಜರಾಸಂಧ ಅಂದರೆ ಯಾರು? ವಿಪ್ರಚಿತ್ತಿ ಅನ್ನೋ ರಾಕ್ಷಸನೇ ಜರಾಸಂಧ. ವಿಪ್ರಚಿತ್ತಿ ರಾಕ್ಷಸನ ಒಂದು ವಿಭಾಗ ಯಾವುದು? ನಮ್ಮ ಮಿನಿಸ್ಟರ್ಗಳಿಗೆ ಪೋರ್ಟ್ಫೋಲಿಯೋ ಅಂತ ಕೇಳ್ತೇವಲ್ಲ, ಹಾಗೆ ಈ ದೈತ್ಯರ ವಿಭಾಗ ಯಾವುದು? ಯಾವ ತತ್ವಕ್ಕೆ ಇವನು ದೈತ್ಯ ಅಂತ ಕೇಳಿದರೆ, ಹೇಗೆ ದೇವತೆಗಳೆಲ್ಲ ತತ್ವಗಳೇ ಅಭಿಮಾನಿ ದೇವತೆಗಳು, ದೈತ್ಯರೆಲ್ಲ ಹಾಗೆ ಅದಕ್ಕೆ ವಿಶೇಷವಾದಂತಹ ದುರಭಿಮಾನಿಗಳು, ನಾಶ ಮಾಡತಕ್ಕಂತಹ ಪ್ರಯತ್ನ ಮಾಡತಕ್ಕಂಥ ಜನ. ಅದರಲ್ಲಿ ಜ್ಞಾನಕ್ಕೆ ವಾಯುದೇವರಾದರೆ ಈ ವಿಪ್ರಸಿದ್ಧಿ ಅಂತಕ್ಕಂಥ ಮಹಾರಾಕ್ಷಸ ಅಜ್ಞಾನ ಮಿಥ್ಯಾಜ್ಞಾನಗಳಿಗೆ ಅಭಿಮಾನಿ ದೈತ್ಯ. ಅಜ್ಞಾನ ಮಿಥ್ಯಾಜ್ಞಾನಿಗಳಿಗೆ ಅಭಿಮಾನಿ ದೈತ್ಯ. ಜರಾಸಂಧ ಸಾಯ್ಬೇಕು, ರಾಜಸೂಯ ಆಗಬೇಕು. ಇವತ್ತು ಜೀವನ ಯಜ್ಞ ಆಗಬೇಕಾದ್ರೆ ಜರಾಸಂಧನೇ ಸಾಯ್ಬೇಕು. ಅವನು ವಿಪ್ರಚಿತ್ತಿ, ಅಂದರೆ ಅಜ್ಞಾನ ಮಿಥ್ಯಾಜ್ಞಾನಗಳು ಸಾಯದೆ ಹೋದರೆ ಜೀವನದ ಯಜ್ಞ ಆಗೋದಿಲ್ಲ ಅಂತ ಕರೀತಾರೆ. ಜೀವನದ ದೊಡ್ಡ ಯಜ್ಞ ಯಾವುದು ಅಂದರೆ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜೀವನದ ದೊಡ್ಡ ಯಜ್ಞ ಜ್ಞಾನಯಜ್ಞ. ಜ್ಞಾನಕ್ಕೆ ವಿರುದ್ಧವಾದದ್ದು ಅಜ್ಞಾನ ಮಿಥ್ಯಾಜ್ಞಾನಗಳು. ಆದ್ದರಿಂದ ಜರಾಸಂಧ ದೊಡ್ಡ ಅಡ್ಡಿಯವು. ಜರಾಸಂಧ ಇವತ್ತಿಲ್ಲ, ಅಲ್ಲಿ ವಿಪ್ರಚಿತ್ತಿ ಎಂಬ ರಾಕ್ಷಸ ಇದ್ದೇ ಇದ್ದಾನೆ. ಅವನ ಪ್ರವೃತ್ತಿಯಾದ ಅಜ್ಞಾನವಂತೂ ತುಂಬಾ ಹೆಚ್ಚಿರತಕ್ಕಂಥದ್ದು. ಅಜ್ಞಾನ ಮಿಥ್ಯಾಜ್ಞಾನಗಳು ಎಲ್ಲಾ ಕೆಲಸಗಳನ್ನು ಹಾಳು ಮಾಡತಕ್ಕಂಥವುಗಳು. ಇವತ್ತು ಒಂದು ಆಗಬಾರದ್ದಾಯಿತು ಅಂದರೆ ತಪ್ಪು ತಿಳುವಳಿಕೆ ಇದೆ ಅಂತಾನೆ ಅರ್ಥ. ಎಲ್ಲಿ ಸರಿಯಾದ ತಿಳುವಳಿಕೆ ಇದೆ ಅಲ್ಲಿ ಸರಿಯಾದ ನಡೀಬೇಕು. ಇವತ್ತು ಅಷ್ಟೇನೆ, ಇಷ್ಟೆಲ್ಲ ದೌರ್ಜನ್ಯ ಇತ್ಯಾದಿ ತುಂಬಿದ್ರು ಕೂಡ ರಾತ್ರಿ ಹೆಚ್ಚು ಅನಾಹುತಗಳು ಜಾಸ್ತಿ. ಈ ಕೊಲೆ ಸುರಿಗೆ ಕಳ್ಳತನಾದಿಗಳೆಲ್ಲ ರಾತ್ರಿಯೇ ಹೆಚ್ಚು. ರಾತ್ರಿ ಕತ್ತಲು ಅಂದರೆ ಯಾವಾಗ ಅಜ್ಞಾನ ಇರುತ್ತೋ ಅಲ್ಲಿ ಅನ್ಯಾಯಗಳು ಹೆಚ್ಚು ಅಂತ ಅರ್ಥ. ಯಾವಾಗ ಅಜ್ಞಾನ ಬೆಳಕು ತಂದಷ್ಟು ಎಷ್ಟೋ ಜನ ಕಳ್ಳರು ಬಂದಿರ್ತಾರೆ, ಲೈಟ್ ಹಾಕಿದ ತಕ್ಷಣ ದೂರ ಓಡುತ್ತಾರೆ. ಒಂದು ವರ್ಗದ ಕಳ್ಳರು ಕೆಲವರು ಹಾಕಿದ ಏರಿ ಯಾವ ಲೈಟ್ ಹಾಕಿದ್ರೆ ಕೆಳದವರು ಇರ್ತಾರೆ ಕೆಲವರು. ಆದರೆ ದರೋಡೆಕೋರರು ಬೇರೆ, ಕಳ್ಳರು ಬೇರೆ. ಲೈಟ್ ಹಾಕಿದ್ರೆ ಓಡೋಗ್ಬಿಡ್ತಾರೆ. ಅದಕ್ಕೆ ಎಷ್ಟೋ ಜನ ಸಾಯಂಕಾಲ ಮನೆ ಬಿಟ್ಟು ಬರಬೇಕಾದ್ರೆ ಲೈಟ್ ಹಾಕಿ ಬರೋ ಪದ್ಧತಿ ಇರ್ತದೆ. ಮನೆಯಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ಳಿ ಅಂತ ಅವರ ಅಭಿಪ್ರಾಯ. ಅಂದರೆ ಲೈಟ್ ಇದ್ರೆ ಸ್ವಲ್ಪ ಕಳ್ಳ ಬರೋದಿಲ್ಲ ಅಂದರೆ ಮನೆಗೆ ಲೈಟ್ ಇದ್ರೆ ಕಳ್ಳ ಬರೋದಿಲ್ಲ ನಮಗೆ ಗೊತ್ತು. ಆದರೆ ಮನಸ್ಸಿಗೆ ಲೈಟೇ ಇಲ್ಲ, ಇದು ಭಾರಿ ಆಶ್ಚರ್ಯ. ಮನಸ್ಸಿಗೆ ಲೈಟ್ ಇಲ್ಲ, ಎಷ್ಟು ದಿವಸ ಆಗಿದೆಯೋ ಗೊತ್ತೇ ಇಲ್ಲ. ಮನಸ್ಸಿಗೆ ಲೈಟ್ ಇರಬೇಕು ಅಂತ ಹೇಳಿದ್ರೆ ಲೈಟ್ ಆಗಾದ್ರೆ ಲೈಟ್ ಇರಬೇಕು, ಒಂದು ಚೂರಾದರೂ ಕೂಡ. ಸ್ವಲ್ಪ ಆದ್ರೆ ಲೈಟ್ ಇಲ್ಲದವ್ರ ಗತಿ ಏನು? ಅದಕ್ಕೆ ಪಾರಾಯಣ, ಪುಣ್ಯಕತೆ, ಏನೋ ಒಂದು ಸ್ತೋತ್ರ, ಸನ್ಮಾರ್ಗದಲ್ಲಿ ಏನೋ ಇದ್ರೆ ಏನೋ ಲೈಟ್ ಮಿಣಕ್ ಮಿಣಕಾರ ಅಂತ ಇರುತ್ತೆ ಅಂತ ಅರ್ಥ. ಏನೇ ಇಲ್ಲದವ್ರೆ ಬಿಟ್ಟು ಮನೆ ಇದ್ದಾಗ ಲೆಕ್ಕ, ಬಿಟ್ಟು ಮನೆ ಇದ್ದಾಗ ಲೆಕ್ಕ. ಅಲ್ಲಿ ಕಳ್ಳರು 6 ಜನ ಕಳ್ಳರು ಬರ್ತಾರಂತೆ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ. ಯಾರು ಕಳ್ಳರು ಬಂದರು ಅಂದ್ರೆ ಇನ್ನೇನು ಉಳಿಬ, ಒಬ್ಬ ಕಳ್ಳ ಬಂದ್ರೆ ದೋಚಿಕೊಂಡು ಹೋಗ್ತಾನೆ. ಒಬ್ಬೊಬ್ಬ ಕಳ್ಳರು ಒಂದು ಸ್ಪೆಷಲಿಸ್ಟ್ ಇರ್ತಾರೆ ಪಾಪ. 6 ಜನ ಕಳ್ಳರು ಅಂದ್ರೆ ಇದು ಬದ ಎಲ್ಲ ಒಯ್ದು ಬಿಡ್ತಾರೆ ಅಂತ ಹೇಳುತ್ತಾರೆ. ಅದಕ್ಕೆ ದೀಪ ಇರಲೇಬೇಕು ಅಂತ ಅದಕ್ಕೆ ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥಃ ಜ್ಞಾನದೀಪೇನ ಭಸ್ವತ. ಜ್ಞಾನದೀಪವೇ ಈ ಅಜ್ಞಾನದ ಕತ್ತಲನ್ನು ಓಡಿಸ್ತಕ್ಕಂತಹ ನಿಜವಾದ ದೀಪ ಅಂತ ಕರೆದಿರೋದು. ಆ ಹಿನ್ನೆಲೆಯಲ್ಲಿ ಜರಾಸಂಧನ ಸಂಹಾರ ಅಂದರೆ ವಿಪ್ರಚಿತ್ತಿಯ ಸಂಹಾರ. ವಿಪ್ರಚಿತ್ತಿಯ ಸಂಹಾರ ಅಂದರೆ ಅಜ್ಞಾನ ಮಿಥ್ಯಾಜ್ಞಾನಗಳ ವಿನಾಶ. ಅದು ಆಗಬೇಕಾಗಿತ್ತು, ಅದಾಗದೆ ಹೋದರೆ ಯಜ್ಞ ಆಗೋದೇ ಇಲ್ಲ. ಅದನ್ನು ಯಾರು ಮಾಡಬೇಕು ಅಂತ ಪ್ರಶ್ನೆ ಈಗ. ಯಾರನ್ನಾಗಬೇಕು? ಕತ್ತಲೆ ಇರುತ್ತೆ, ಒಂದು ಬಂಗಾರದ ಗಟ್ಟಿ ಇಟ್ಟರು ಕತ್ತಲೆ ಹೋಗೋದಿಲ್ಲ. ನೀವು ಎಷ್ಟು ಬೇಕಾದ್ರೂ 1000 ಶಸ್ತ್ರಗಳನ್ನು ಹೇಳಿ ಬಸ್ ಹೋಗೋದಿಲ್ಲ. ಏನು ಮಾಡಿದರೂ ಕೂಡ ಎಂಥ ದೊಡ್ಡ ಅಧಿಕಾರಿ ಕರೆಸಿದ್ರು ಕತ್ತಲು ಹೋಗೋದಿಲ್ಲ. ಒಂದು ದೀಪ ಮ್ಯಾಚ್ ಕರೆದ ತಕ್ಷಣ ಕತ್ತಲು ಹೋಗಿಬಿಡುತ್ತೆ. ಅಂದರೆ ಕತ್ತಲು ಹೋಗಬೇಕಾದ್ರೆ ದೀಪದ ಹೊರತು ಬೆಳಕಿನ ಹೊರತು ಬೇರೆ ಯಾವುದು ಕತ್ತಲನ್ನು ತೆಗೆಯುವ ಶಕ್ತಿ ಇಲ್ಲ. ಇದಕ್ಕೆ ಅಜ್ಞಾನ ಹೋಗಬೇಕು ಅಂತಿದ್ರೆ ಜ್ಞಾನ ಬರಬೇಕೇ ಹೊರತು ಬೇರೆ ಯಾವುದಾರಿಯೂ ಇಲ್ಲ. ಇದು ನಮಗೆ ಅರ್ಥವಾದರೆ ನಮ್ಮ ಜೀವನದಲ್ಲಿ ಬೇಕಾದದ್ದು ಜ್ಞಾನದ ಬೆಳಕು. ಅಜ್ಞಾನ ಇರೋದು ನಮಗೆ ಗೊತ್ತಾಗಿದೆ. ಈಗ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಏನು ಹೇಳುತ್ತೆ ಅದೆಲ್ಲ ಅಜ್ಞಾನದ ಲಕ್ಷಣ. ಇವಾಗ ಬರ್ಲಿಕ್ಕೆ ಏನು ಮಾಡಬೇಕೀಗ? ಯಾವ ದೃಷ್ಟಿಯಿಂದನೂ ಕೂಡ ಕೋಟಾ ಸರ್ಟಿಫಿಕೇಟ್ ದುಡ್ಡು ಕೊಟ್ಟು ಸರ್ಟಿಫಿಕೇಟ್ ತಗೊಳ್ಬೇಕಾದ್ರೆ ಬರಬಹುದು, ಆದರೆ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ. ಸರ್ಟಿಫಿಕೇಟ್ ಬರ್ಕೊಂಡು ಬರಬಾರ, ಅದು ಬರಬಾರದು, ಮಹಾಪಾಪ ಅದು ಕೂಡ. ಆದರೆ ಇವತ್ತು ಕೋಟಾ ಯಾವುದೋ ಒಂದು ಸರ್ಟಿಫಿಕೇಟ್ ಸೃಷ್ಟಿ ಮಾಡಬಲ್ಲ ಹಣಕಾಸುಗಳಿಂದ, ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಬಲ್ಲ, ಆದರೆ ಆ ಎಸೆನ್ಸ್ ಕೊಡೋ ಶಕ್ತಿ ಯಾವ ಡಾಕ್ಯುಮೆಂಟ್ಗೂ ಇಲ್ಲ. ಇವತ್ತು ಸರ್ಟಿಫಿಕೇಟ್ ಕಳೆದ ಮಾತ್ರಕ್ಕೆ ವಿದ್ಯೆ ನಾಶ ಆಗೋದಿಲ್ಲ, ಹುಡುಕಿದ್ರೆ ಆಯ್ತಷ್ಟೇನೆ. ಆದರೆ ಸರ್ಟಿಫಿಕೇಟಿಂದ ವಿದ್ಯೆ ಬರೋದಿಲ್ಲ, ವಿದ್ಯೆ ಇದ್ರೆ ಸರ್ಟಿಫಿಕೇಟ್ ತರಲಿಕ್ಕೆ ಬರುತ್ತೆ ಒಂದಲ್ಲ ಒಂದ್ಸಲ. ಆ ದೃಷ್ಟಿಯಲ್ಲಿ ಜ್ಞಾನ ಅಂಬುದು ತುಂಬ ದೊಡ್ಡ ಸಂಪತ್ತಾದ್ದರಿಂದ ಆ ಸಂಪತ್ತನ್ನು ಸಂಪಾದನೆ ಮಾಡದೆ ಹೋದರೆ ಇನ್ಯಾವುದು ಸರಿಯಲ್ಲ. ಅದು ಜ್ಞಾನ ಸಂಪತ್ತು. ವಿದ್ಯಾಧನಂ ಸರ್ವಧನ ಪ್ರಧಾನಂ. ಬರೀ ಜ್ಞಾನವನ್ನು ಸಂಪತ್ತು ಅಂತ ಕರೀಲಿಲ್ಲ, ಜ್ಞಾನದಂಥ ಸಂಪತ್ತೇ ಇಲ್ಲ ಅಂತ ಹೇಳಿದ್ದಾರೆ. ಜ್ಞಾನದಂಥ ಸಂಪತ್ತೇ ಇಲ್ಲ. ಸರ್ವಧನಗಳಿಗೂ ಅತ್ಯಂತ ಪ್ರಧಾನವಾದ ಧನ ಅಂದರೆ ವಿದ್ಯಾಧನ. ಅದನ್ನು ಪಡಿಬೇಕಾದರೆ ಎಷ್ಟು ಸಾಹಸ ಮಾಡಬೇಕು. ಅದು ಬರದ ಹೊರತು ನೋಡಿ, ಭೀಮಸೇನ ಬರೋವರೆಗೂ ಜರಾಸಂಧ ಇಲ್ಲಿ ಸತ್ತಿದ್ದ. ಬಲರಾಮದೇರ್ಕಲ್ಲಿ ಕೊಲ್ಲಕ್ಕಾಗಿರಲಿಲ್ಲ. ಬಲರಾಮನ ಕೊಲ್ಲಕ್ಕೆ ಅಂತ ಪ್ರಯತ್ನ ಪಟ್ಟಾಗ ಅಶರೀರವಾಣಿ ಆಯ್ತಂತೆ, ಬಲರಾಮ ನಿನ್ನ ಕೈಯಲ್ಲಿ ಕೊಲ್ಲೋದಕ್ಕಾಗೋದಿಲ್ಲ ಜರಾಸಂಧನನ್ನ, ಬಿಟ್ಟುಬಿಡು ಅಂತ ಹೇಳಿದಾಗ ಬಿಡಬೇಕಾಯ್ತವ್ರು. ಆದರೆ ಭೀಮಸೇನಿಗೆ ಮಾತ್ರ ಸಾಧ್ಯವಾಯಿತು. ಕೃಷ್ಣನಿಗಾಗಿತ್ತಾಯ್ತು, ಆದರೆ ಭೀಮಸೇನೇ ಕೈಯಲ್ಲಿ ಕೊಲ್ಲಿಸಬೇಕು ಅಂತ ಕೃಷ್ಣನ ಸಂಕಲ್ಪವಾಗಿದ್ದಕ್ಕೆ ಕೃಷ್ಣ ಮಾಡಿರಲಿಲ್ಲ. ಅರ್ಜುನಾದಿಗಳಿಗೆ ಸಾಧ್ಯವೇ ಇರಲಿಲ್ಲ. ಅವನು ಹೇಳೇಬಿಟ್ಟ, ಇವನು ನಾನು ಹುಡುಗ ಇವನು ನನ್ನ ಮುಂದೆ ಅಂತ ಜರಾಸಂಧ ತೀರ್ಮಾನನೇ ಮಾಡಿಬಿಟ್ಟ. ಇದೆಲ್ಲ ಹಿನ್ನೆಲೆಯಲ್ಲಿ ಈ ಜರಾಸಂಧನ ಬಗ್ಗೆ ಅರ್ಥಗರ್ಭಿತವಾದದ್ದು. ಅದಕ್ಕೋಸ್ಕರವಾಗಿ ಭೀಮಸೇನಿಂದ ಆಗಬೇಕು. ಭೀಮಸೇನ ಕರ್ಕೊಂಡು ಹೊರಟಿತ್ತು. ಭೀಮಸೇನ ಜೊತೆ ಕೃಷ್ಣ ಪರಮಾತ್ಮ ತಾನು ಹೊರಟ, ಅರ್ಜುನನು ಕರ್ಕೊಂಡು ಹೊರಟ, 3 ಜನ ಹೊರಟರು. 3 ಜನ ಬ್ರಾಹ್ಮಣ ವೇಷದಲ್ಲಿ ಹೋದರು. ಕೃಷ್ಣ ಅಂದರೆ ಸಾಕ್ಷಾತ್ ನಾರಾಯಣ, ಭೀಮಸೇನ ವಾಯುದೇವರು, ಅರ್ಜುನ ಅಂತ ಹೇಳಿದ್ರೆ ಇಂದ್ರದೇವರು. 3 ಜನ ಬ್ರಾಹ್ಮಣ ವೇಷ ಹಾಕೊಂಡು ಬಿಟ್ರು, ಹಾಕೊಂಡು ಜರಾಸಂಧನ ಕೊಲ್ಲಕ್ಕೆ ಹೋಗ್ತಾ ಇದ್ದಾರೆ. ಇನ್ನೊಂದು ಸನ್ನಿವೇಶ, ಇನ್ನೊಂದು ಸಂದೇಶ ಇದೆ. ಈ ಅಜ್ಞಾನವನ್ನು ತುಂಬಾ ನಾಶ ಮಾಡಬೇಕು ಅಂತಿದ್ರೆ ಬ್ರಾಹ್ಮಣ ಜನ್ಮ ಭಾರಿ ಶ್ರೇಷ್ಠ ಅಂತ ಹೇಳಿದ್ದಾರೆ. ಅದು ಸಹಜ ಆದ ಒಂದು. ಈಗ ಬ್ರಾಹ್ಮಣರಿಗೆ ಇರತಕ್ಕಂತಹ ಒಂದು ಜ್ಞಾನಾರ್ಜನೆಯ ಸೌಕರ್ಯಗಳು ತುಂಬಾ ಜಾಸ್ತಿ. ಇವತ್ತು ಪ್ರೊಫೆಸರ್ ಮಗ ಓದ್ತಾನೆ ಅಂದ್ರೆ ಅವನಿಗೆ ತುಂಬಾ ಜಾಸ್ತಿ ಬುಕ್ಸ್ ಇಂದ ಹಿಡಿದು ಎಲ್ಲ ಅನುಕೂಲತೆ ಜಾಸ್ತಿ ಇರುತ್ತೆ. ಆದ್ರೆ ಬೇರೆಯವರಿಗೆ ಅಷ್ಟು ಅನುಕೂಲತೆ ಇರೋ ಸಂಭವ ಇರೋದಿಲ್ಲ. ಆ ಪ್ರೊಫೆಷನ್ ಯಾವುದೇ ಪ್ರೊಫೆಷನ್ನಲ್ಲಿ ತಂದೆ ಒಂದು ವೃತ್ತಿಯಲ್ಲಿದ್ದರೆ ಮಗ ಅದನ್ನು ಮುಂದುವರಿಸೋದು ಸುಲಭ. ಎಲ್ಲ ಸರಿ ಇರುತ್ತೆ, ಅಲ್ಲಿ ತಯಾರಾಗಿಬಿಟ್ಟರೆ ವೇದಿಕೆಯಲ್ಲಿ ತಯಾರಿರುತ್ತೆ. ತಂದೆ ಡಾಕ್ಟರ್ ಮಗ ಡಾಕ್ಟರ್ ಏನು ಕಷ್ಟ ಇಲ್ಲ, ಇಲ್ಲ ಹಾಸ್ಪಿಟಲ್ ಇರುತ್ತೆ, ಎವ್ರಿ ಥಿಂಗ್ ಇರುತ್ತೆ, ಮುಂದೆ ಹೋಗ್ಬಿಟ್ರೆ ಆಗೋದು. ಆದರೆ ಹೊಸವು ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅವನಿಗಾಗ. ಅದಕ್ಕೆ ಯಾವುದೇ ವೃತ್ತಿಯಲ್ಲಿ ಹಿಂದಿನ ಕಾಲದೊಳಗೆ ಒಬ್ಬ ವೃತ್ತಿಯ ವ್ಯಕ್ತಿ ತನ್ನ ಮಗನನ್ನು ತಯಾರು ಮಾಡೋದು, ಅವನು ತನ್ನ ಮಗನನ್ನು ತಯಾರು ಮಾಡೋದು, ಈ ವಂಶ ಪಾರಂಪರ್ಯವಾಗಿ ವೃತ್ತಿ ಬರೋ ಪದ್ಧತಿ ಇತ್ತು. ಇದು ಎಷ್ಟೋ ಕಡೆ ಬದಲಾವಣೆಯಾಗಿದೆ. ಆದರೆ ಬ್ರಾಹ್ಮಣರಲ್ಲಿ ಮಾತ್ರ ವಿಶೇಷವಾಗಿ ರಾಜರ ಮಕ್ಕಳು ರಾಜರಾಗೋದು, ಬ್ರಾಹ್ಮಣರ ಮಕ್ಕಳು ಜ್ಞಾನಿಗಳಾಗೋದು. ಅದಕ್ಕೇನೆ ಬ್ರಾಹ್ಮಣ ಜನ್ಮದಲ್ಲಿ ತುಂಬ ಶ್ರೇಷ್ಠ ಜ್ಞಾನಾರ್ಜನೆಗೆ ಅವಕಾಶಗಳು ತುಂಬ ಹೆಚ್ಚಾದ್ರಿಂದಾಗಿನೇ ತತ್ರಾಭಿ ಜನ್ಮ ಶತಕೋಟಿಷ್ಟು ಬ್ರಾಹ್ಮಣತ್ವಂ ಅಂತ ಕರೆದಿತ್ತು. ಅಷ್ಟು ಮಹತ್ವ ಹೆಚ್ಚಿದೆ. ಬೇರೆಯವರು ವಿದ್ಯೆ ಬರೋದಿಲ್ಲ ಅಂತಲ್ಲ, ಬರುತ್ತೆ, ಆದರೆ ಈ ಮಟ್ಟಿಗೆ ಬರೋದು ತುಂಬ ಕಷ್ಟ. ಅದರಲ್ಲೇ ನುರಿತವನಿಗೆ ಬರೋ ವಿದ್ಯೆ ಹೇಗಿರುತ್ತೆ, ಬೇರೆಯವರು ಎಷ್ಟೇ ಮಾಡಿದ್ರು ಸ್ವಲ್ಪ ಹೊಸ್ತೇ. ಆದರೆ ಇವನಿಗೆ ಅದು ಸ್ಥಿರ ಸಹಜವಾಗಿ ಬರತಕ್ಕಂಥ ಒಂದು ಹಿರಿಮೆ ಭಗವಂತ ತೋರಿಸ್ತಾರೆ. ಮೂರು ಜನ ಜರಾಸಂಧನಂತಹ ಒಬ್ಬ ಮಿಥ್ಯಾಜ್ಞಾನದ ಸಂಕೇತನಾದ ದೈತ್ಯನನ್ನು ಸಂಹಾರ ಮಾಡಲಿಕ್ಕೆ ಬ್ರಾಹ್ಮಣ ವೇಷದಲ್ಲಿ ಹೋದರು ಅಂದರು. ಒಂದೇ ಅಜ್ಞಾನ ವಿಜ್ಞಾನ ಅಜ್ಞಾನ ಮಿಥ್ಯಾಜ್ಞಾನಗಳ ವಿನಾಶಕ್ಕೆ ಬ್ರಾಹ್ಮಣ ಜನ್ಮ ತುಂಬ ಶ್ರೇಷ್ಠ ಅಂತ ಕರೆದಿದ್ರು. ಇವತ್ತು ಎಷ್ಟೋ ಬೆಂಗಳೂರಲ್ಲಿ ಇರ್ತಾರೆ, ಅವ್ರಿಗೆ ಓದೋ ಅವಕಾಶ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಕಾಲೇಜುಗಳು, ಎಷ್ಟು ಶಾಲೆಗಳು, ಎಷ್ಟಿರುತ್ತೆ, ಹೋಗಿ ಕೆಲಸ ಸಿಗೋ ಆಪರ್ಚುನಿಟಿ ಎಷ್ಟು ಜಾಸ್ತಿ ಇರುತ್ತೆ. ಯಾವುದು ಚಿಕ್ಕೂರಲ್ಲಿ ಇದ್ರೆ ಓದೋ ಅವಕಾಶನೂ ಕಡಿಮೆ, ಅಕಸ್ಮಾತ್ ಓದಿದ್ರೆ ಕೆಲಸದ ಅವಕಾಶ ಇನ್ನೂ ಕಡಿಮೆ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದರೆ ಕೆಲವು ನಗರಗಳು ವಿದ್ಯಾಭ್ಯಾಸ ಮೊದಲಾದವಳಿಗೆ ಹೇಗೆ ಶ್ರೇಷ್ಠನೋ, ಬ್ರಾಹ್ಮಣ ದೇಹ ಒಂದು ಭಗವಂತ ಗೀತೆಯಲ್ಲೇ ಹೇಳ್ತಾರೆ, ದೇಹ ಒಂದು ಊರಿದ್ದ ಹಾಗೆ. ನವದ್ವಾರೇ ಪುರೇ ದೇಹಿ ನೈವ ಕುರುವನ್ನ ಕಾರಯನ್. ಒಳ್ಳೆ ನವದ್ವಾರಗಳ ಪೂರ್ವವಾದ ಪಟ್ಟಣ, ಇದರಲ್ಲಿ ಜ್ಞಾನ ಸಾಧನೆ ಮಾಡಬೇಕು. ಆದರೆ ಇವತ್ತು ಮನುಷ್ಯ ಏನಿಲ್ಲ, ಎಲ್ಲರ ಗುರಿ ಒಂದೇ, ಧನ ಸಾಧನೆ ಮಾಡೋ ಕಾರ್ಯಕ್ರಮ ಇರುತ್ತೆ ಹೊರತು ಜ್ಞಾನ ಸಾಧನೆಯ ಕಾನ್ಸೆಪ್ಟೇ ಇಲ್ಲ. ಜ್ಞಾನ ಸಾಧನೆ ಅನ್ನೋದು ಕೂಡ ಧನ ಸಂಪಾದನೆಯಲ್ಲೇ ಪರಿವಸಾನವಾಗೋ ಸಂಭವನೇ ಜಾಸ್ತಿ ಹೊರತು ಜ್ಞಾನಕ್ಕಾಗಿ ಜ್ಞಾನ ಅನ್ನೋದು ಬಹಳ ದೊಡ್ಡ ಆದರ್ಶ. ಅದು ಎಲ್ಲಿವರೆಗೂ ಬರೋ, ಹಿಂದಿನ ಕಾಲಕ್ಕೆ ನೋಡಿ ಎಂತೆಂಥ ಜನ ಇರ್ತಿದ್ರು. ನೂರಾರು ಶಿಷ್ಯರಿಗೆ ಪಾಠ ಪ್ರವಚನ, ಇರಲಿಕ್ಕೆ ಮನೆ ಇಲ್ಲ, ಯಾವ ಸೌಲಭ್ಯಗಳೂ ಇಲ್ಲ. ಅವರ ಗುರಿ ಒಂದೇ, ಮಾಡಲಿಕ್ಕೆ ಅವ್ರಿಗೆ ಶಕ್ತಿ ಇಲ್ಲ ಅಂತಲ್ಲ, ಬೇಕಿಲ್ಲ, ಟೈಮ್ ವೇಸ್ಟ್ ಆಗುತ್ತೆ ಅಂತ ಅವ್ರಿಗೆ. ಅದನ್ನು ರಾಯರು ಪೂರ್ವಾಶ್ರಮದಲ್ಲಿ ಹೇಗಿದ್ದವರು, ಕತೆ ಕೆಡ್ತೇವಲ್ಲ, ವಾರಕ್ಕೆ 90 ಊಟ ಮಾಡ್ತಕ್ಕಂಥ ದಾರಿದ್ರ್ಯ, ಹೋಗಲಪ್ಪ ಕೆಪಾಸಿಟಿ ತಗೊಂಡ್ರೆ ಅನೇಕ ವಿದ್ಯೆಗಳ ಖಣಿಯವರು. ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರೈಯರ್ಥ ಸ್ಮೃತಿ ಜೈವನೀಯ ಕವಿತಾ ಸಂಗೀತ ಪಾರಂಗತಃ, ಒಂದು ವಿದ್ಯೆ ಸಾಕು ಬದುಕಲಿಕ್ಕೆ. ಅಂತ ವಿದ್ಯೆಗಳ 64 ಕಲಾಕೋವಿದರವರು. ಸರ್ವವಿದ್ಯಾ ಪ್ರವೀಣೋನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ. ಇಂಥವ್ರು ಸಂಪಾದನೆ ಮಾಡಕ್ಕೆ ಆಗ್ತಿದ್ದಿಲ್ವಾ, ಸುರಿಮಳೆ ಮಾಡ್ತಿದ್ರು. ಬೇಕಾರೆ ಅವರು ತಿಳ್ಕೊಂಡ್ರು ಮಾಡ್ಲಕ್ಕ ಹೋಗ್ಬೋದು, ಬರುತ್ತೆ. ಅದೇ ಓದಿ ಹಾಕಿದ್ರೆ ಎಷ್ಟು ಉಪಯೋಗ ನೋಡಿ ಅಂತ ಹೇಳ್ತಾರೆ, ಓದಿದ್ರೆ ಎಷ್ಟು ಉಪಯೋಗ. ಆ ರೀತಿ ಓದಿದ್ದರ ಫಲ ಅವರು ಪೀಠಾಧೀಶರಾಗಿ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇಯವೇ. ಅವರೊಬ್ಬರ ಜೀವನ ಅಲ್ಲ, ನಂಬಿದ ಕೋಟ್ಯಂತರ ಜನಗಳ ಜೀವನವನ್ನ. ಒಬ್ಬ ಅಧಿಕಾರಿ ಅಧಿಕಾರದಲ್ಲಿದ್ದಾಗ ಹೆಲ್ಪ್ ಮಾಡೋದು ಕಷ್ಟ, ವೃಂದಾವನ ಪ್ರವೇಶ ಮಾಡಿ 3 ಕಳೆದೋಯ್ತು, ಇನ್ನೂ ಉಪಕಾರ ಮಾಡ್ತಾನೆ ಇದ್ದಾರೆ ಅಂತ ಗೊತ್ತಾದರೆ ಒಬ್ಬ ವಿದ್ಯೆಯಿಂದ ಮಾಡತಕ್ಕಂಥ ಉಪಕಾರಕ್ಕೆ ಇತಿಮಿತಿಗಳಿರೋದಿಲ್ಲ. ಎಷ್ಟೇ ನಮಗೆ ಸೌಲಭ್ಯಗಳು, ವಂಚಿತರಾಗಬಹುದು ನಾವು, ಆ ವಿದ್ಯೆ ಒಂದು ಸಿಗೋದಾದರೆ ಎಲ್ಲ ಸ್ಯಾಕ್ರಿಫೈಸ್ ಮಾಡಿಬಿಡೋದು. ವಿದ್ಯೆ ಒಂದು ಬರದ ಹೋದರೆ ಏನಿದ್ರೂ ಪ್ರಯೋಜನ ಇಲ್ಲೇ ಇಲ್ಲ. ಇವತ್ತು ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಜನ್ಮ ಎಷ್ಟು ಅಮೂಲ್ಯ, ಯಾವುದಕ್ಕೆ ಅದನ್ನು ಉಪಯೋಗಿಸಲೇಬೇಕು ಅಂತ ಗೊತ್ತಾಗುತ್ತೆ. ಅದಕ್ಕೆ ಬ್ರಾಹ್ಮಣ ದೇಹದಲ್ಲಿ ಅವಕಾಶ ಹೆಚ್ಚು ಅಂತ ಪರಮಾತ್ಮ ತೋರಿಸಿದ. ಇಲ್ಲಿ ನೋಡಿ, ಮುಂದೆ ಕೃಷ್ಣ ಬ್ರಾಹ್ಮಣ ವೇಷವನ್ನು ಹಾಕಿದ. ಭಗವಂತನ ಬ್ರಾಹ್ಮಣ ವೇಷ ದ್ವಾಪರಯುಗದಲ್ಲಿ ಅಂದರೆ ವೇದವ್ಯಾಸ ರೂಪ ಸ್ವೀಕಾರ ಮಾಡಿದ ಅಂತ ಅರ್ಥ. ಭೀಮನಿಗೆ ಬ್ರಾಹ್ಮಣ ವೇಷ ಹಾಕಿದ ಅಂತ ಹೇಳಿದರೆ ಮಧ್ವಾಚಾರ್ಯರಾದಾಗಾಯ್ತಲ್ಲಿ. ಈ ಅರ್ಜುನಿಗೆ ಬ್ರಾಹ್ಮಣ ವೇಷ ಹಾಕಿಬಿಟ್ರೆ ಟೀಕಾಚಾರ್ಯರಾದಾಗಾಯ್ತು. ಸೊ 3 ಸೇರಿ ಅಜ್ಞಾನ ವಿನಾಶಕ್ಕೆ ಹೋದಾಗಾಯ್ತು. ಇವತ್ತು ನಡೆದಿದ್ದ ಹಾಗೇನೆ, ಸೂತ್ರಕಾರರು ಬ್ರಹ್ಮಸೂತ್ರಗಳು ವೇದವ್ಯಾಸ ದೇವರದು, ಬ್ರಹ್ಮಸೂತ್ರ ಭಾಷ್ಯಾದಿಗಳು ಭೀಮಸೇನ ದೇವರದು, ನ್ಯಾಯಸುಧಾದಿ ಗ್ರಂಥಗಳು ಜಯತೀರ್ಥರು. ಆ 3 ಜನಗಳು ಸೂತ್ರಕಾರರು ಭಾಷ್ಯಕಾರರು ಟೀಕಾಕಾರರು. ಅವರಿಂದ ಇವತ್ತು ಅಜ್ಞಾನ ಮಿಥ್ಯಾಜ್ಞಾನ ನಾಶವಾಗುತ್ತೆ ಅನ್ನೋದು ತಿಳಿದ ಯಾರಿಗೂ ಅರ್ಥವಾಗತಕ್ಕಂಥ ವಿಚಾರ. ಅಲ್ಲಿ ನಡೆದಿದ್ದು ಅರ್ಥ ಮಾಡಿಕೊಂಡ್ರೆ ಈ ಜ್ಞಾನ ಕಾರ್ಯ ಹೇಗೆ ನಡೆಯುತ್ತೆ, ಮಿಥ್ಯಾಜ್ಞಾನದ ನಾಶಕ್ಕೆ ಯಾವುದು ಮುಖ್ಯ. ಇವತ್ತು ಅಷ್ಟೇ 3 ಜನ ಗ್ರಂಥ ಬಿಟ್ಟರೆ ಅವ್ರು ಜ್ಞಾನಿಗಳಾದ ಸಂಭವನೇ ಇಲ್ಲ. ತುಂಬ ಜನ ಕೇಳ್ತಿರ್ತಾರೆ, ಎಷ್ಟೋ ಜನ ಜ್ಞಾನಿಗಳು ಅಂತಿದ್ದಾರಲ್ಲ, ಎಷ್ಟು ಕೋರ್ಸ್ ನಡೆಯುತ್ತೆ ಗೊತ್ತೇನು, ಅದು ವಾರದ ಕೋರ್ಸು, 15 ಕೋರ್ಸು, ತಿಂಗಳ ಕೋರ್ಸು, ಜ್ಞಾನ ಕೊಡ್ತೇವೆ ಅಂತ ಹೇಳಿಬಿಟ್ಟು. ಆದರೆ ಅವೆಲ್ಲವೂ ಕೂಡ ಸೂಪರ್ಫಿಷಿಯಲ್ ಆಗಿರೋದೇ ಹೊರತು ಆಳದ ಒಂದು ಜಿಜ್ಞಾಸೆ ಉಳಿತಕ್ಕಂಥವುಗಳಲ್ಲ. ಆಳದ ಜಿಜ್ಞಾಸೆ ಉಳಿಯೋದು ಬೇರೆ, ಮೇಲ್ನೋಟಕ್ಕೆ ಉಳಿಯೋದು ಬೇರೆ. ತುಂಬ ಜನಕ್ಕೆ ಸಣ್ಣ ಪುಟ್ಟ ವಿಚಾರಣೆ ಅದು ದೊಡ್ಡದಾಗಿ ಕಾಣುತ್ತೆ ಅಂದರೆ ಬೆಳಕು ಏನಿಲ್ಲದ ಕಾಲಕ್ಕೆ ಒಂದು ಕಟ್ಟಿಗೆ ಇಳಿದ್ರೂ ಜನ ಆ ಕಡೆ ನೋಡ್ತಾರೆ. ಆದರೆ ತುಂಬ ಬೆಳಗ್ಗೆ ಓದೋದು ಕೂತಲ್ಲಿ ಕಟ್ಟಿಗಿರೋದು ಸಾಲದವನಿಗೆ ದೊಡ್ಡ ಲೈಟೇ ಬೇಕವನು. ಇವತ್ತು ತುಂಬ ದಿನ ಸಣ್ಣ ಪುಟ್ಟದಕ್ಕೆ ಯಾಕೆ ಅಟ್ರಾಕ್ಟಿವ್ ಆಗ್ತಾ ಅಟ್ರಾಕ್ಟ್ ಆಗ್ತಾರೋ ಗೊತ್ತೇ ಇದೆ. ಅವರಿಗೆ ಜ್ಞಾನ ಪ್ರಪಂಚ ಪೂರ್ತಿ ಹೊಸ್ತಾದ್ರಿಂದ ಏನೇ ಹೇಳಿದರೂ ಕೇಳೋ ಜನ ಇದ್ದಾರೆ. ಅದು ತಪ್ಪದು. ಏನೇ ಹೇಳಿದ್ರೆ ಕೇಳಿದ್ರೆ ಕೇಳೋದಾಗಲ್ಲ, ಅದು ಒಂದು ಜೀವನ ಯಜ್ಞ ಅಲ್ಲ. ಏನೋ ಪಾಠ ಮಾಡಿದ್ರೆ ಹುಡುಗ ಪಾಸ್ ಆಗ್ತಾನಾ? ಟೆಕ್ಸ್ಟ್ ಬುಕ್ ಪಾಸ್ ಮಾಡ ಪಾಠ ಮಾಡಬೇಕು. ಹಾಗೆ ಇವತ್ತು ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತವು, ಶಾಸ್ತ್ರಾಧ್ಯಯನವೇ ನಡೀಬೇಕು. ಆ ಮಟ್ಟದಲ್ಲಿ ಇವತ್ತು ಜನ ಯೋಚನೆ ಕೂಡ ಮಾಡೋದಿಲ್ಲ. ಓದೋರಿಗೂ ಗೊತ್ತಿಲ್ಲ, ಹೇಳೋರಿಗೂ ಗೊತ್ತಿಲ್ಲ. ಅದರ ಅನರ್ಥ ತುಂಬಾ ಅನರ್ಥನೇ. ಕೃಷ್ಣ, ಭೀಮ ಮತ್ತು ಅರ್ಜುನ ಮೂರು ಜನ ಹೊರಟರು. ಅದರಲ್ಲಿ ಕೃಷ್ಣ ಮಾಡಿಸಿದ, ಭೀಮಸೇನ ಮಾಡಿದ, ಅರ್ಜುನ ನೋಡಿದ, ಅಷ್ಟೇ. ಮೂರು ಜನ ಮಾಡಿದ್ದು ಮಾಡಿಸಿದ್ದು ನೋಡಿತ್ತು. ನೋಡಿದ್ದಕ್ಕೆ ಭಾರಿ ಪುಣ್ಯ ಉಂಟು. ಅಂತ ಸನ್ನಿವೇಶ ನೋಡ್ಲಿಕ್ಕೆ ಇರುತ್ತೆ. ಕ್ರಿಕೆಟ್ ಆಟ ಆಡೋದು ನೋಡೋದು ಎಷ್ಟು ಖರ್ಚು ಮಾಡ್ಕೋತಾರೆ ಲೆಕ್ಕ ಹಾಕಿ ನೋಡಂತೆ. ಈ ಎಷ್ಟೋದ್ರೆ ಪರೀಕ್ಷೆ ಬಿಟ್ಟು ಹೋಗ್ಲಿಕ್ಕೂ ತಯಾರಬೇಕಾದ್ರೆ ಕ್ರಿಕೆಟ್ ಪಾಸ್ ಸಿಕ್ಕಿಬಿಟ್ರೆ ಜೀವನದ ಗುರಿ ಅದು. ಹಬ್ಬ ಏನಾಗಿರೋದಿಲ್ಲ, ಸುಮ್ಮನೆ ಅದು ಮೊದಲು ನೋಡಬೇಕಾಗಿಲ್ಲ. ಅಲ್ಲಿಗೂ ಮನೆಯಲ್ಲೇ ನೋಡಬಹುದಲ್ಲ ಈ ಮಧ್ಯೆ. ಆದರೆ ಜನಕ್ಕೊಂದು ಹುಚ್ಚುತನ ಅಷ್ಟೇ, ಕ್ರೇಜ್ ಅಂತೇವಲ್ಲ, ಅದು ಒಳ್ಳೆ ಕ್ರೇಜ್ ಅಲ್ಲ. ಕೆಟ್ಟತನದ ಬಗ್ಗೆ ತುಂಬ ಆಸಕ್ತಿ, ಅದರ ಬಗ್ಗೆ ತಿಳಿಹೇಳ್ತಕ್ಕಂಥ ವರ್ಗವೇ ನಮ್ಮಲ್ಲಿ ಇಲ್ಲ. ಅಂಥ ಒಂದು ದುಸ್ಥಿತಿಯಲ್ಲಿ ಮನುಷ್ಯ ಇದ್ದಾನೆ. ಅವರು ಮೂರು ಜನ ಹೋಗಿ ಇದ್ದಲ್ಲಿಗೆ ಹೋಗ್ತಾರೆ, ಅದು ವಿಶೇಷ. ದೀಪ ಕತ್ತಲೆಯನ್ನು ನಾಶ ಮಾಡಬೇಕು, ಎಲ್ಲಿಂದ ನಾಶ ಮಾಡಬೇಕು? ದೀಪ ಎಲ್ಲಿ ಬರಬೇಕು? ಕತ್ತಲೆ ಜಾಗಕ್ಕೆ ಹೋಗಬೇಕು. ಜರಾಸಂಧ ಇದ್ದ ಕಡೆಗೆ ಹೋದರು, ಇದ್ದ ಕಡೆಗೆ ಹೋಗಿ ನಾಶ ಮಾಡ್ತಾ ಇದ್ದಾನೆ. ಕತ್ತಲೆಯನ್ನು ರೋಗಿ ಕೆಲವು ರೋಗಿಗಳಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಬಹುದು, ಆದರೆ ಕತ್ತಲೆ ಕರ್ಕೊಂಡು ಹೋಗ್ಲಿಕ್ಕಾಗತ್ತೆ ಆ ಕಡೆಗೆ? ಕೆಲವನ್ನು ಅಲ್ಲೇ ಟ್ರೀಟ್ ಮಾಡಬೇಕು, ಕೆಲವು ಮನೆಯಲ್ಲೂ ಟ್ರೀಟ್ ಮಾಡಬಹುದು, ಆದರೆ ಕೆಲವನ್ನು ಮಾತ್ರ ಮನೆಯಲ್ಲಿ ಮಾಡಲಿಕ್ಕಾಗೋದೇ ಇಲ್ಲ. ಹೇಗೋ ಇಂಥ ಮಹಾಮಹಾ ದೈತ್ಯರುಗಳನ್ನು ಹುಡುಕಿ ಹೊಡಿಬೇಕು ಅಂತ ಹೇಳಿದ್ದಾರೆ. ಜರಾಸಂಧನ ಬಳಿಗೆ ಹೋಗಿ ನಾಶ ಮಾಡಿದರು. ಇಲ್ಲೂ ಸಾಮರ್ಥ್ಯವನ್ನು ತೋರಿಸ್ತಾರೆ. ಏನ್ ತಿಳ್ಕೊಂಡಿದ್ರು ಜನ? ಕೃಷ್ಣ ಭಾರಿ ಹೆದರ್ತಿದ್ದ, ಓಡೋಗ್ಬಿಟ್ಟಿದ್ದ, ಜರಾಸಂಧ ಭಾರಿ ಬಲಶಾಲಿ ಅಂತ ಹೇಳ್ಕೊಂಡಿದ್ರಲ್ಲ. ಕೃಷ್ಣ ಏನ್ ಮಾಡಿದ? ಅದಕ್ಕೆ ಓಡಿ ಹೋಗೋದ, ಇದ್ದಲ್ಲಿಗೆ ಬಂದು ಹೊಡಿತೇನೆ ನೋಡೋದು ಪರವ, ಇದ್ದಲ್ಲಿಗೆ ಬಂದಿದ್ದಾನೆ. ಇದು ಓಡುತ್ತಾ ಯಾರು ಓಡ್ತಾರ? ಇದನ್ನ ಸಾಧ್ಯ ಓಡಿದವನ ಕಥೆ ಅಲ್ಲ ಇದು. ನಿಜವಾಗಲೂ ಕೂಡ ಜಗತ್ತಿಗೆ ಪಾಠ ಕಲಿಸಿದ ಕೃಷ್ಣನ ಕಥೆ ಇದು. ಕೃಷ್ಣ ಇದ್ದಲ್ಲಿಗೆ ಬಂದು ಬರೀ ಕೈಲಿ ಬಂದು, ಅದು ಮೊತ್ತ ಮೂರೇ ಜನ ಸೈನ್ಯ ಇಲ್ಲ, ಏನೇನೂ ಇಲ್ಲ. ಜರಾಸಂಧೇ ಪಟ್ಟಣ, ಅವಂದೇ ಸೈನ್ಯ, ಅವಂದೇ ವ್ಯವಸ್ಥೆ, ಎಲ್ಲ ಒಂದೇನೆ. ಆದ್ರೆ ಏನು ಶಸ್ತ್ರಾಸ್ತ್ರ ಕೂಡ ಇಲ್ಲ. ಬರೀ ಮೂರು ಜನ ಬಂದು ಅವನು ಧೂಳಿಪಟ ಮಾಡ್ತಾರೆ ಅಂತ ಅರ್ಥ ಮಾಡಿಕೊಂಡ್ರೆ, ಎಲ್ಲಿಯ ಕೃಷ್ಣ, ಎಲ್ಲಿಯ ಜರಾಸಂಧ? ಕೃಷ್ಣನ ಬಗ್ಗೆ ಮೊದಲಿದ್ದ ಏನೇನು ಜನ ತಪ್ಪಿಸಿಕೊಂಡಿರ್ತಾರೆ ಅದೆಲ್ಲ ರೂಟ್ ಔಟ್ ಆಗತಕ್ಕಂಥ ಜಾಗ ಇತ್ತು. ಕೃಷ್ಣ ಭಗವಂತ ಒಂದು ಚಾಯ್ಸ್ ಕೊಡ್ತಾನೆ, ಏನು ಹೇಳು, ಅವ್ರು ಬಿಡ್ತೀಯೋ ಅಥವಾ ನಮ್ಮನ್ನು ಕೊಲ್ಲಬೇಕು. ಅಂದರೆ ದೇವರು ಎಚ್ಚರಿಕೆ ಕೊಡದೆ ಸಂಹಾರ ಮಾಡೋದಿಲ್ಲ. ಇವತ್ತಷ್ಟು ಕರೆಂಟ್ ಡಿಸ್ಕನೆಕ್ಟ್ ಮಾಡೋರು ಕೂಡ ನೋಟಿಸ್ ಕೊಟ್ಟೇ ಬರ್ತಾರೆ, ಇನ್ನೂ ಕೊಟ್ಟಿಲ್ಲ ಕಿತ್ತಬಹುದಾನ ಒಂದು ಕೇಳೇ ಬರ್ತಾರೆ. ಆ ಟೈಪ್ ಭಗವಂತ ಹಾಕಿ ಕೊಟ್ಟ ಪದ್ಧತಿ ನೋಡಿಸ್ಕೊಂಡು ಏನು ಚಾನ್ಸ್ ಕೊಡ್ತೇನೆ, ಈಗಲಾದ್ರೂ ಬಿಟ್ಟುಬಿಟ್ರೆ ನಾವು ಕೊಟ್ಟು ಬಿಡ್ತೇನೆ. ಅವನು ಬಿಡಲಿಲ್ಲ. ಅಂದರೆ ಜರಾಸಂಧನಿಗೆ ಎಷ್ಟು ಹಠ ಇದೆ. ತದಾಗ್ರಹೋ ಮಹಾಮೋಹ ಅಂತ ಕರೀತಾರೆ. ತಪ್ಪು ಮಾಡೋದು ಬೇರೆ, ಒಳ್ಳೆಯವನು ತಪ್ಪು ಮಾಡ್ತಾನೆ, ಅವನು ಪಶ್ಚಾತ್ತಾಪ ಪಡ್ತಾನೆ, ಇನ್ನೇನು ಮಾಡೋದಿಲ್ಲ ಅನ್ಕೊಂಡ್ಬಿಡ್ತಾನೆ. ಇನ್ನು ಕೆಲವರು ತಪ್ಪು ಮಾಡ್ತಾರೆ, ಒಪ್ಕೊಳ್ಳೋದಿಲ್ಲ, ಎರಡು ಸರ್ತಿ ಆದಮೇಲೆ ಛೇ ತಪ್ಪು ಅಂತ ಒಪ್ಕೊಂಡ್ಬಿಡ್ತಾರೆ. ಇದಕ್ಕೆ ಐದಾರು ಸರ್ತಿ ಆದ್ಮೇಲೆ ಒಪ್ಕೋತಾರೆ. ಕೆಲವರು ಹಾಗಲ್ಲ, ತಪ್ಪನ್ನು ನೆಕ್ಸ್ಟ್ ಟೈಮ್ ಇನ್ನೂ ಜಾಸ್ತಿ ಮಾಡ್ತಾನೆ, ಇನ್ನೂ ಹೆಚ್ಚು ಮಾಡ್ತಾನೆ, ಇನ್ನೂ ಮುಂದೆ ಹೋಗ್ತಾನೆ, ಆಮೇಲೆ ಹೇಳಿದ್ರೆ ವಾದಿಸ್ತಾನೆ, ಇನ್ನು ಹೇಳಿದ್ರೆ ಹೊಡಿತಾನೆ, ಕೊಲ್ಲಕ್ಕೆ ಹೊರಟು ಬಿಡ್ತಾನೆ. ಅದಕ್ಕೆ ತದಾಗ್ರಹೋ ಮಹಾಮೋಹ ಅಂತ ಕರೆಯೋ. ದುಷ್ಟತನದಲ್ಲಿ ತುಂಬಾ ತಾರತಮ್ಯ ಉಂಟು. ಅದರಲ್ಲಿ ಜರಾಸಂಧಾದಿಗಳು ಕೃಷ್ಣ ಡೈರೆಕ್ಟ್ ಅವಕಾಶ ಕೊಟ್ಟರು ಕೂಡ ಒಪ್ಪದೆ ಹೋದ್ರೆ, ಇನ್ನು ಯಾರು ದೇವರು ಅವಕಾಶ ಕೊಡೋದಿಲ್ಲ ಅಂತ ಹೇಳೋರಿಗೆ ಉತ್ತರ ಕೊಡಲಿಕ್ಕೆ ಬರೋದಿಲ್ಲ. ಇದಕ್ಕಿಂತ ಅವಕಾಶ ಯಾರು ಕೊಡ್ತಾರೆ ಈ ಮಧ್ಯೆ? ಬಿಟ್ಟರೆ ಬಿಟ್ಬಿಡ್ತೀವಿ, ಎಷ್ಟು ಸುಲಭ ಇದು. ಅವನು ತಯಾರಾಗಲಿಲ್ಲ. ಇನ್ನಾದರೂ ಮಾಡ, ಆದದ್ದಾದು ಆದದ್ದಾಯಿತು, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತ ಹೇಳ್ತಾರಲ್ಲ, ಇನ್ನಾದರೂ ಒಳ್ಳೆ ದಾರಿ ಬರಬಹುದಲ್ಲ, ಬರಲಿಕ್ಕೆ ತಯಾರಿಲ್ಲ, ಬರೋದಿಲ್ಲ ಅಂತ ಹೇಳ್ತಾನೆ. ಆಗ ಭಗವಂತ, ಹಾಗಿದ್ದಣ್ಣ ನೀನು ಉಳಿಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿಗೂ ಮತ್ತೊಂದು ಛಾಯಿಸು, ಯಾರು ಆರಿಸ್ಕೋತೀವಿ ಆರಿಸ್ಕೋ. ದೇವರು ಎಲ್ಲ ರೀತಿ ಅವಕಾಶವನ್ನು ಕೊಟ್ಟೇ ಸಂಹಾರ ಮಾಡು. ಆಗ ಜರಾಸಂಧ ಭೀಮನನ್ನು ಆರಿಸಿಕೊಂಡ. ಮುಂದೆ ಯುದ್ಧ ನಡೀತು, ವಿಚಿತ್ರವಾದ ಯುದ್ಧ, ಅತ್ಯಪೂರ್ವ ಮಲ್ಲ ಯುದ್ಧ ಅದು ಬಂತು. ಮೊದಲೇ ಸ್ವಲ್ಪ ಗದಾ ಯುದ್ಧ ನಡೆದುಬಿಟ್ಟು ಉಳಿದೆಲ್ಲ ಮಲ್ಲ ಯುದ್ಧನೇ. ಹಗಲು ರಾತ್ರಿ ನಡೆದ ಹೋರಾಟವನ್ನ ಜಗತ್ತೆಲ್ಲ ನೋಡಿದೆ. ಬ್ರಹ್ಮರುದ್ರಾದಿ ದೇವತೆಗಳಿಂದ ಹಿಡಿದು ಮಹಾಮಹಾರಾಕ್ಷಸರವರೆಗೆ ಎಲ್ಲರೂ ನೋಡಿದ್ದೆ. ಇವತ್ತು ಆಟ ನೋಡೋದು ಜನ ಉಂಟು, ಯುದ್ಧ ನೋಡೋದಕ್ಕೆ ಯಾರು ತಯಾರಿರ್ತಾರೆ? ಯುದ್ಧ ನೋಡ್ತಾರೆ, ಯಾರು ಹೊರ ಗಲಾಟೆ ಮಾಡ್ತಿದ್ರೆ ನೋಡ್ತಾರೆ, ಕಿಡಿಕೆಯಲ್ಲಿ ಬಂದು ನೋಡ್ತಾರೆ. ಡೈರೆಕ್ಟ್ ಯಾರು ನೋಡೋದಿಲ್ಲ, ನೋಡಿದ್ರೆ ಯಾರು ಕಿಡಿದ್ರೆ ಪಾಲಕೊಂಡ್ಬಿಡ್ತಾರೆ, ಎಲ್ಲಿ ಕಲ್ಲು ಬೀಳುತ್ತೋ ಅಂತ ಭಯ ಇರುತ್ತೆ. ಎಂಥ ಯುದ್ಧವನ್ನು ಹೇಗೆ ನೋಡ್ತಾ ಇದ್ದಾರೆ ಆಗಿನ ಕಾಲದ. ಇವತ್ತು ಆಟವನ್ನು ನೋಡೋ ವ್ಯವಸ್ಥೆ ಮಾಡಿದೆ ಸರ್ಕಾರ, ಆಟ ನೋಡಿದ ವ್ಯವಸ್ಥೆ ಮಾಡಿದೆ ಹೊರತು ಯುದ್ಧ ನೋಡೋ ವ್ಯವಸ್ಥೆ ಸಾಧ್ಯ ನೋಡಕ್ಕೆ ಯಾರು ಜನ ತಯಾರೂ ಆಗೋದಿಲ್ಲ ಮೊದಲನೇದಾಗಿ. ಆದರೆ ಮಹಾಭಾರತದ ಆಶ್ಚರ್ಯ ಅಂದರೆ ಯುದ್ಧರಂಗವನ್ನು ಕೋಟಿಗಟ್ಟಲೆ ಜನ ನೋಡಿದರು. ಈ ಮಾತನ್ನು 100 ವರ್ಷಗಳಿಂದ ಹೇಳಿದರೆ ಏನ್ರಿ, ಒಂದು ಯುದ್ಧ ಕೋಟಿಗಟ್ಟಲೆ ಯಾರು ನೋಡ್ಲಿಕ್ಕಾಗತ್ತಾ? ಏನೋ 1,000, 20,000, 1,00,000 ನೋಡಬಹುದು. ಕೋಟಿಗಟ್ಟಲೆ ಹೇಗೆ ನೋಡ್ತಾರೆ ಅಂದರೆ, ಈ ಟಿವಿ ಬಂದಾದ್ಮೇಲೆ ಎಷ್ಟು ಜನ ನೋಡ್ತಾರೆ ನೋಡಿ, ಕೋಟಿಗಳು ನಾಡೋದು 27 ಜನ ನೋಡೋದು, ಎಷ್ಟು ಕೋಟಿ ಜನ ನೋಡ್ತಾರೆ, 100,000,000,000 ನೋಡ್ತಾರೆ. ಇದನ್ನು ಮುಂದೆ ಇದೆಲ್ಲ ಇಳಿದ ಕಾಲಕ್ಕೆ ಹೇಳ್ಬಿಟ್ರೆ ಏನು ಸುಳ್ಳು ಹೇಳ್ತಾರೆ, ಇಂಪಾಸಿಬಲ್ ಅಂತ ಅನಿಸಿಬಿಡುತ್ತೆ. ಆಕ್ಚುಲಿ ಫ್ಯಾಕ್ಟ್ ಅದು ಒಂದು. ಇವರು ಯಂತ್ರದ ಸಹಾಯದಿಂದ ಅವರು ನೋಡಿದರೆ, ದೇವತೆಗಳು ರಾಕ್ಷಸರು ತಮ್ಮ ತಮ್ಮ ವ್ಯವಸ್ಥೆಯಿಂದ ಅವರು ನೋಡಿದರು. ಆ ಯುದ್ಧದಲ್ಲಿ 15 ದಿವಸಗಳ ಕಾಲ ಭೀಮಸೇನ ಕೊಲ್ಲಲಿಲ್ಲ. ಅದು ಎರಡು ಕಾರಣಕ್ಕೆ, ಒಂದು ಕಾರಣ ನಿನ್ನೆ ಹೇಳಿದಂತೆ ಬ್ರಹ್ಮದೇವರ ವರ ಅವನಿಗೆ, 15 ದಿವಸಗಳ ಯುದ್ಧದ ಕಂಟಿನ್ಯೂಸ್ ಯುದ್ಧ ನಡೆದ್ರು ನೀನು ಸಾಯ್ಬೇಕಾಗಿಲ್ಲ, ಸೋಲೋದಿಲ್ಲ ಅಂತ ವರ ಕೊಟ್ಟಿದ್ದಕ್ಕೋಸ್ಕರ ಅವರ ಸತ್ಯ ಮಾಡಲಿಕ್ಕಾಗಿ ಭೀಮಸೇನ ಕೊಲ್ಲಲಿಲ್ಲ. ಇಲ್ಲಿ ಒಂದು ಪ್ರಶ್ನೆ, ಬ್ರಹ್ಮದೇವರವರಿಗೆ ಅಷ್ಟೆಲ್ಲ ಮಹತ್ವ ಉಂಟು ಅಂತ ಕೇಳಿದರೆ, ಹಿರಣ್ಯಕಶಿಪಿಗಿದ್ದ ವರ ವಿಚಿತ್ರ ವರ, ಪರಮಾತ್ಮ ನರಸಿಂಹ ರೂಪದಲ್ಲಿ ನಡೆಸಿ ಅವನ ಸಂಹಾರ ಮಾಡಿತ್ತು. ಬ್ರಹ್ಮದೇವರು ಸತ್ಯಲೋಕಾಧಿಪತಿಗಳು, ಅವ್ರ ಮಾತು ಎಂದೂ ಸುಳ್ಳಾಗಬಾರದು ಅಂತ ಒಂದು ವರ್ಚಸ್ಸು ಅವರಿಗಿದೆ. ಆದ್ದರಿಂದನೇ ಅಷ್ಟು ಮಾಡಿದ್ದು. ಪರಬ್ರಹ್ಮನಾದ ಶ್ರೀಕೃಷ್ಣನೇ ನರಸಿಂಹ ರೂಪದಿಂದ ಹಿರಣ್ಯಕಶಿಪಿನ ವರವನ್ನ, ಅವನಿಗೇನು ಬ್ರಹ್ಮದೇವರು ಕೊಟ್ಟಿರ್ತಾರೆ ವರವನ್ನು ನಡೆಸಿ ತೋರಿಸಿದ್ರಿಂದ ಬ್ರಹ್ಮದೇವರ ಅನ್ನೋದು ಯಾವ ಕಾಲಕ್ಕೆ ನಡೀಲೇಬೇಕು. ಅದಕ್ಕೆ ಸ್ವತಃ ಭೀಮಸೇನ ದೇವರು ಭಾವಿ ಬ್ರಹ್ಮ, ಹನುಮಂತನೇ ಭೀಮಸೇನ, ಹನುಮಂತ ಭಾವಿ ಬ್ರಹ್ಮ ಅಂತ ಜಗತ್ತಿಗೆ ಗೊತ್ತು. ಅಂತ ಭಾವಿ ಬ್ರಹ್ಮನಾಗಿದ್ದರೂ ಕೂಡ ವರ ಉಲ್ಲಂಘನೆ ಮಾಡಲಿಲ್ಲ. 15 ದಿವಸ ಆಗಲಿ, ಆಮೇಲೆ ಕೊಂದರೆ ಆಯ್ತಲ್ಲ. ಇನ್ನೊಂದು ಕಾರಣ ಅಂದರೆ, ಜರಾಸಂಧ ಸಾಮಾನ್ಯನಲ್ಲ, ಉಡದವ್ರು ಹೇಗೆ ಅಸ್ತ ನೋಡಿ ಅಂತ ಹೇಳ್ತಾರೆ. ಉಡದವ್ರು ಅರ್ಥ ಮಾಡ್ಕೊಳ್ಳೋ, ಓ ಒಂದೆರಡು ಡೇಟಿಗೆ ಕೊಂದ್ಬಿಟ್ಟೆ ನಾವು ಹೊಡಿಬೋದಾಗಿತ್ತು ಅನ್ಕೊಂಡ್ಬಿಡ್ಬೋದು. ಒಂದೆರಡು ಡೇಟಿಗೆ ಹೊರದಾಗಿಬಿಟ್ಟಿದ್ದರೆ ಓ ಭಾಳ ಸಿಂಪಲ್ ಅಂತ ಕಾಣುತ್ತೆ ತಿಳ್ಕೊಂಡ್ಬಿಡ್ತಾರೆ. ಆಪರೇಷನ್ ಎಷ್ಟೊತ್ತಾಯ್ತು? 5 ಅರ್ಥಾಸು. ಅವಾಗ 20,000 ಕಲೆಕ್ಟ್ ಮಾಡ, ಪರವಾಗಿಲ್ಲ, 5 ಅರ್ಥಾಸು ಮಾಡಿದ್ದಾರೆ, ಪರವಾಗಿಲ್ಲ, ವರ್ಕ್ ಆಗುತ್ತೆ, ವರ್ಕೌಟ್ ಆಯಿತು ಅಂತ ಅರ್ಥ. ಏ ಒಂದು ಗಂಟೆ ಆಪರೇಷನ್ ತೊಗೊಂಡ್ರೆ ಭಾರಿ ಜಾಸ್ತಿ ಆಗಿಬಿಡ್ತು ಅಂತ ಹೇಳ್ತಾರೆ ಮನುಷ್ಯ. ಅದು ಇದೊಂದು ಮನುಷ್ಯನ ಸ್ವಭಾವ ಅದು. ಒಂದು ಅಷ್ಟೊತ್ತು ಹೊಡೆದಾಗ ಜನಕ್ಕೇನು ಗೊತ್ತಾಗುತ್ತೆ, ಓ 15 ದಿವಸ ಭೀಮಸೇನ 15 ದಿವಸ ತಗೊಂಡ ಅಂತ ಕೇಳಿದರೆ, ಭೀಮಸೇನೆ ಬೇಕು ಅಂತ ನಮಗೆ ನಮ್ಮ ಅರ್ಥ ಅಲ್ಲ. ನಮಗೇನು ಅರ್ಥ ಅಂದರೆ, ಅಜ್ಞಾನನ ಸುಲಭ ನಾಶ ಮಾಡಲಿಕ್ಕಾಗೋದಿಲ್ಲ ಅಂತೇಳಿ. ಅಜ್ಞಾನ ನಾಶ ಅಷ್ಟು ಸುಲಭ ಅಲ್ಲ. ಇವತ್ತು ಅಷ್ಟು ಸುಲಭ ತಿಳಿಯಲಿಕ್ಕಾಗತ್ತಾ? ಎಷ್ಟೆಳು ಜನ ತಪ್ಪು ಮಾಡ್ತಾನೆ. ಶಾಸ್ತ್ರ ಓದ್ದವರು ಒಂದು ರೀತಿ ತಪ್ಪು ಮಾಡ್ತಾರೆ, ಈ ಸೈನ್ಸ್ ಓದ್ದವರು ಒಂದು ರೀತಿ ತಪ್ಪು ಮಾಡ್ತಾರೆ. ಸೈನ್ಸ್ ಶಾಸ್ತ್ರ ಓದ್ದವರು ಜನ ಬೈದು ನಮಗೆ ಗೊತ್ತಿದೆ. ಈಗ ಏನು ಮಡಿಮಡಿ ಅಂತ ಹೇಳ್ತಾರೆ, ಆ ಕೊಳಕ್ ಪಂಚ ನೋಡ್ಬಿಟ್ರೆ ನಿಮ್ಗೆ ಊಟ ಸೇರೋದಿಲ್ಲ ಆಗಿರುತ್ತೆ ಅಂತ ಹೇಳ್ತಾರೆ. ಕೊಳಕು ಪಂಚ ಇದೇನು ಮಡಿ ಅಂತ ಜನಕ್ಕೆ ಆಶ್ಚರ್ಯ. ಎಷ್ಟು ತಮಾಷೆ ಮಾಡ್ತಾರೆ, ಯಾವ ಮಡಿ ಇದು ಒಂದು ತಿನ್ನು ಹೇಳೋದುಂಟು. ಮಡಿ ಎಂಬುದು ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಕೊಳಕು ಅಂತ ಹೇಳಿಬಿಟ್ಟು, ಅಷ್ಟರ ಮಟ್ಟಿಗೆ ಕೊಳಕು ಜಾಸ್ತಿ ಆದಷ್ಟು ಮಡಿ ಭಾರಿ ಜಾಸ್ತಿ ಇದ್ದಾಗ ಲೆಕ್ಕ. ಅದು ಕಲ್ಪನೆ ಎನೇತಗರಿಗೆ ಅವ್ರು ಭ್ರಾಂತಿ ಉಂಟೇ ಉಂಟು. ನೋಡಿ ಜನ ನಗ್ತಾರೆ, ಏನಿದು ಇಷ್ಟು ದಡ್ಡರಿದ್ದಾರಲ್ಲ ಇವರು, ಏನೋ ದೇವ್ರ ಪೂಜೆ ಅಂತೆ ಅದೆಲ್ಲ ಇದೆಲ್ಲ ಸಾವಿರ ಹಿಡ್ತಾರೆ, ಇದೆಂಥ ಮಡಿ ಅಂತ ನಗ್ತಾರ. ಇದು ಒಂದು ಕಡೆ ನೋಡುತ್ತೇವೆ ನಾವು. ಇನ್ನೊಂದು ಕಡೆಗೆ ಎಷ್ಟೋ ಜನ ಓದೋರು ಭಾರಿ ಮೋಸ ಮಾಡೋದನ್ನು ನಾವು ಕಾಣುತ್ತೇವೆ. ಸಿಕ್ಕಾಬಟ್ಟೆ ಮೋಸ, ದುಡ್ಡು ಮೊದಲಾದವಳು ಸಿಕ್ಕಾಬಟ್ಟೆ ಮೋಸ ಮಾಡೋದನ್ನು ಕಾಣುತ್ತೇವೆ. ನಮಗೆ ಆಶ್ಚರ್ಯ, ಇಷ್ಟು ಓದೋರು ಯಾಕೆ ಮೋಸ ಮಾಡ್ತಾರೆ, ಯಾಕೆ ಕೊಳಕಾಗಿರ್ತಾರೆ ಒಂದು ಪ್ರಶ್ನೆ. ಅದನ್ನು ಬಿಟ್ಟುಬಿಡಿ, ಈ ಸೈನ್ಸಿಗೆ ಬನ್ನಿ. ಸೈನ್ಸ್ ಎಷ್ಟು ಜನ ಓದಿದ್ದಾರೆ, ಇವರಿಗಿಂತ ಜಾಸ್ತಿ ಕೊಳಕಿರ್ತಾರೆ ಲೆಕ್ಕ ಹಾಕಿ ನೋಡೋಣ. ಸೈನ್ಸ್ ಓದೋದು ಎಷ್ಟು ಜನ ಫಾಲೋ ಮಾಡ್ತಾರೆ? ಹೈಜಿನ್ ಕಾನ್ಸೆಪ್ಟ್ ಎಷ್ಟು ಜನಕ್ಕಿದೆ? 90% ಜನಕ್ಕಿಲ್ಲ. ಹಾಗೆ ತಿಂತಾನೆ, ಹಾಗೆ ಶೂಸ್ ಬಿಸ್ತಾನೆ, ಹಾಗೆ ಬಾಯಲ್ಲಿ ಇಟ್ಕೋತಾನೆ, ಕೈ ತೊಳೆ ಅಭ್ಯಾಸನೇ ಇಲ್ಲ. ಮಕ್ಕಳು ಬಾಯಲ್ಲಿ ಹಾಗೆ ಬೆರಳಿಡ್ತಾರೆ, ಶೂಸ್ ಬಿಚ್ಚಿಬಿಟ್ಟು ಹಾಗೆ ಮಕ್ಕಳು ಬಾಯಿ ಬೆರಳಿಡ್ತಾರೆ. ಇದು ಯಾವ ಸೈನ್ಸ್? ಇದು ಅಂದರೆ ಅವನು ಶಾಸ್ತ್ರ ಓದ್ದ ಅವನು ಫಾಲೋ ಮಾಡಲಿಲ್ಲ, ಸೈನ್ಸ್ ಓದ್ದೇ ಅವನು ಫಾಲೋ ಮಾಡೋದಿಲ್ಲ. ಇವತ್ತು ಕಾಂಪಿಟೇಷನ್ ಇಬ್ಬರಿಗೂ ಕೂಡ ಆ ಲೆಕ್ಕದೊಳಗೆ, ಇಬ್ಬರು ಕೂಡ ಅಷ್ಟೇ. ಇವರೇನು ಮಾಡ್ತಾರೆ, ಅದು ನೀರಲ್ಲಿ ಹದ್ದಿದ್ರೆ ಮಡಿ ಅಂತ ಅವರು, ಒರೆಸಿಬಿಟ್ರೆ ಮಡಿ ಅಂತ ಇವರು. ಇಷ್ಟೇ, ಟೇಬಲ್ ಒರೆಸಿಬಿಟ್ರೆ ಮಡಿ, 1,000 ಜನ ತಿಂದಿದ್ರು ಮಡಿ, ಆ ನೀರಲ್ಲಿ ಹದ್ದುಬಿಟ್ರೆ ಎಂಥ ಕೊಳಕು ಪಂಚೆ ಪ್ಯೂರ್, ಅವ್ರ ಕಾನ್ಸೆಪ್ಟ್. ಎರಡೂ ತಪ್ಪೇನು, ಒರೆಸಿದ್ರೆ ಪವಿತ್ರ ಕೊಳಕು ಕಾಣೋದಿಲ್ಲ, ಕೊಳಕು ಹೋಗೋದಿಲ್ಲ ಅಂತ ಹೇಳುತ್ತಾರೆ. ಅದು ಪವಿತ್ರವಾಗಬೇಕಾದ್ರೆ ಗೋಮಯ ಹಾಕದೆ ಹೋದ್ರೆ ಎಂದೂ ಪವಿತ್ರವಾಗೋದಿಲ್ಲ. ಇದು ನಮ್ಮ ಶಾಸ್ತ್ರದ ಮಡಿ ಇದು ಒಂದು. ಅದೇ ರೀತಿಯಲ್ಲಿ ಸೈನ್ಸಿನ ಮಡಿ ಅಷ್ಟೆಲ್ಲ ಹೇಳ್ತಾರಲ್ಲ, ಡಾಕ್ಟರ್ ಅಷ್ಟೆಲ್ಲ ಮಾಡೋದನ್ನು ನೋಡ್ತಾರೆ. ಕೊಳಕು ಅಂದ್ರೆ ಕೊಳಕಿ ಬಂದು ನೋಡಿದ್ರೆ ಆ ಕೈಲಿ ತಿನ್ನೋದು, ಈ ಕೈಲಿ ತಿನ್ನೋದು, ಎಂಜಲ್ ತಿನ್ನೋದು. ಕೆಲವತ್ತು ಮೀಟಿಂಗ್ಗಳಲ್ಲಿ ಕಾಲೇಜಲ್ಲಿ ಎಂಜಲ್ ತಿನ್ನೋ ಫ್ಯಾಷನ್ ಅದು ಒಂದು. ಅದು ನೋಡೋದಕ್ಕೆ ಏನಿಸೋದು, ಬಹಳ ವಿಶಾಲ ಹೃದಯ. ಎಂತ ವಿಶಾಲ ಹೃದಯ, ಎಲ್ಲರೂ ಸಾಯ್ತಾರೆ ಅಷ್ಟೇ. ಅತ್ಯಂತ ವಿಶಾಲ ಹೃದಯ, ವಿಶಾಲ ಹೃದಯ ಎಲ್ಲ ಅದೊಂದು. ಕ್ಲೀನ್ಲಿನೆಸ್ಸೇ ಗಾನ ಇಲ್ಲ ಅವರಿಗೆ, ಕ್ಲೀನ್ಲಿನೆಸ್ಸೇ ಇಲ್ಲ. ಎಂಥದ್ದು ಇದು ಒಂದು, ಎಂಜಲು ತಿನ್ನೋದು, ಒಬ್ಬರು ತಿನ್ನೋದು, ಅದು ಇದ್ರ ವಿಶಾಲ ದೃಷ್ಟಿಯ ಪ್ರಶ್ನೆ ಅಲ್ಲ, ಅವಿವೇಕದ ಪ್ರಶ್ನೆ ಅದು. ಇವತ್ತಂತೂ ಸಾವಿರಾರು ಶಾಸ್ತ್ರ ಹೇಳ್ತದೆ ನಮ್ಗೆ, ಎಷ್ಟು ಶಾಸ್ತ್ರ ಮಡಿ ಗೊತ್ತಾ ನಮ್ಮದು. ನಿಮಗೆ ಆಶ್ಚರ್ಯವಾಗುತ್ತೆ, ನೀರು ಕುಡಿತಾ ಇರ್ತಾನಲ್ಲ, ನೀರು ಕುಡಿತಾನೆ ಲೋಟದೊಳಗೆ, ಅರ್ಧ ಲೋಟ ಕೂಡ ನೀರಿಟ್ಟು ಬಿಟ್ರೆ ಉಳಿದ ನೀರು ಕುಡಿಬಾರದು ಅಂತ ಶಾಸ್ತ್ರ. ಮತ್ತೆ ಅದು ಎಂಜಲು, ಇವನಿಗೆ ಎಂಜಲು ಮತ್ತೆ ಕುಡಿಬಾರದು. ಎಷ್ಟರ ಮಟ್ಟಿಗೆ ಮಡಿ ಮೇಂಟೈನ್ ಮಾಡ್ತಾರೆ ಅಂತ ಗೊತ್ತಾಗಿಬಿಟ್ರೆ ನಮ್ಮ ಜನರ ವಿಶಾಲ ದೃಷ್ಟಿ ನೋಡಬೇಕು. ಸೂಪರ್ ಸೈನ್ಸ್, ಬರೀ ಸೈನ್ಸ್ ಅಲ್ಲ ಅವ್ರದ್ದು, ಸೂಪರ್ ಸೈನ್ಸ್ ಅದು. ಒಂದು ಮಂಗಳಾರತಿ ಒಂದ್ಸರ್ತಿ ಮಾಡ್ತಾನೆ ಅಂತ ತಿಳ್ಕೊಬೋಣ, ಇನ್ನೊಂದು ಮಂಗಳಾರತಿ ಮಾಡಿದ್ರೆ ಕೈ ತೊಳ್ಕೊಂಡು ಮಂಗಳಾರತಿ ಮಾಡಬೇಕು, ಇಲ್ಲದ್ರೆ ನಿರ್ಮಾಲ್ಯವಾಗಿಬಿಡುತ್ತೆ ಅಂತ ಹೇಳ್ತಾರೆ. ತುಳಸಿ ಹಾಕ್ತಾರೆ, ಹಾಗೆ ತುಳಸಿ ಹಾಕಿದ್ರೆ ಮೈಲಿಗೆ ಇದ್ದಾಗ ಇನ್ಮಾಲ್ಯ ಇದ್ದಾಗ ಲೆಕ್ಕ. ಅದು ಕೈ ತೊಳೆದ್ರೆ ಮತ್ತೆ ಇನ್ನೊಂದು ತುಳಸಿ ಹಾಕಬೇಕು. ಇದೆಲ್ಲ ನೋಡಿದರೆ ಈ ಮಟ್ಟಿಗೆ ಮಡಿ ಮೇಂಟೈನ್ ಮಾಡೋದು ಸೈನ್ಸ್ನಲ್ಲೂ ಸಾಧ್ಯ ಇಲ್ಲ, ಅದು ಶಾಸ್ತ್ರದಲ್ಲಿ ಸಾಧ್ಯ. ಅದು ಆದರೆ ಇದು ಜನಗಳು ತುಂಬ ತಪ್ಪಾಗಿ ಅನುಷ್ಠಾನ ಮಾಡೋದುಂಟು. ಇವರು ಶಾಸ್ತ್ರ ಓದ್ದವ್ರು ಕಂಡು ಇವ್ರು ನಗ್ತಾರೆ, ಸೈನ್ಸ್ ಓದ್ದವ್ರು ಕಂಡು ಅವ್ರು ನಗುತ್ತಾರೆ, ಇಬ್ಬರನ್ನು ಕಂಡು ದೇವತೆಗಳು ನಗುತ್ತಾರೆ. ಅದನ್ನ ಯೋಚನೆ ಮಾಡಬೇಕು. ಆದ್ದರಿಂದ ನಾವು ಸೈನ್ಸ್ ಸಾಲು ಸಾಲು ಮಾಡೋ ಅಭ್ಯಾಸ ಮಾಡಬೇಕು, ಇಬ್ಬರು ಅನುಷ್ಠಾನ ಮಾಡೋದು ಕಲಿಬೇಕು. ಇವತ್ತು ನಿಜವಾಗಲೂ ಕೂಡ ಸೈನ್ಸ್ ಎಷ್ಟು ಬೆಳೆದಿದೆಯಲ್ಲ, ರೋಗಗಳು ಬರಲೇಬಾರದು ಅಷ್ಟು ಎಚ್ಚರ ಇರಬೇಕು. ಆ ಲೆಕ್ಕದೊಳಗೆ ಮನೆ ಶುದ್ಧವಾಗಿಟ್ಕೊಂಡ್ರೆ ಯಾಕೆ ರೋಗಗಳು ಬರುತ್ತೆ, ಬರೋದೇ ಇಲ್ಲ, ಅದು ಇಟ್ಕೊಳಕ್ ಆಗ್ತಾ ಇಲ್ಲ ಅಂತ ಅರ್ಥ ಏನು? ಸೈನ್ಸ್ ಓದಿದ್ದೆಲ್ಲ ಶೋಗೆ ಹೊರತು ಅರ್ಥ ಇಲ್ಲ. ಸೈನ್ಸ್ ಓದಿದವರಿಗೆಲ್ಲ ಸೈಂಟಿಫಿಕ್ ಆಟಿಟ್ಯೂಡ್ ಇರುತ್ತೆ ಅಂತ ಲೆಕ್ಕ ಇಲ್ಲ. ಶುದ್ಧ ಮೂಢನಂಬಿಕೆ ದಾಸ ಆಗಿರ್ಬೋದು. ಬೇಕಾದ್ರೆ ಅವ್ರು ಸೈನ್ಸ್ ಓದದೇ ಇದ್ದ ಎಷ್ಟೋ ಸಾಮ ಹೆಬ್ಬೆಟ್ಟೋತೋ ಹೈಲಿ ಕ್ರಿಟಿಕಲ್ ಥಿಂಕಿಂಗ್ ಇರ್ಬೋದು. ಅವ್ನಿಗೆ ಹೆಬ್ಬೆಟ್ಟೋದ ಹಳ್ಳಿ ರೈತನಿಗೆ ಹೈಲಿ ಕ್ರಿಟಿಕಲ್ ಥಿಂಕಿಂಗ್ ಇರಬಹುದು, ಇವನಿಗೆ ಅದಿಲ್ಲದೆ ಇರಬಹುದು. ಅಂದ್ರೆ ಡಿಫರೆಂಟ್, ಆ ಯೋಗ್ಯತೆನೆ ಬೇರೆ. ಹಿಂದಿನ ಕಾಲದ ಹಳ್ಳಿಯ ಜನ ಕಾಲು ತೊಳೆದು ಒಳಗೆ ಹೋಗ್ತಾನೆ ಇರಲಿಲ್ಲ. ಮನೆ ಮುಂದೆನೆ ಪ್ರತಿಯೊಬ್ಬರ ಮನೆ ತೊಟ್ಟೆ ಇದ್ದು ಕಾಲು ತೊಳೆದು ಒಳಗೆ ಹೋಗ್ತಾ ಇದ್ರು. ಇವತ್ತು ಕಾಲು ತೊಳೆ ಎಲ್ಲಿ ಒಳಗೆ ಅಲ್ಲ ಹೊರಗೆ, ಕಾಲು ತೊಳೆ ಕಾನ್ಸೆಪ್ಟೇ ಇಲ್ಲ, ಒರೆಸ್ಕೊಂಡ್ಬಿಟ್ರೆ ಮುಗಿದೋಯ್ತು ಅನ್ನೋ ಕಾನ್ಸೆಪ್ಟ್ ಬಂದೋಗ್ಬಿಟ್ಟು. ಇದು ಯಾವ ದೃಷ್ಟಿಯಿಂದ ಒಳ್ಳೇದಲ್ಲ ಇದು. ಆದ್ದರಿಂದ ಯಾರು ಅನುಷ್ಠಾನ ಮಾಡೋದಿಲ್ಲ ಅದಕ್ಕೇನೂ ಬೆಲೆ ಇಲ್ಲ. ಅದನ್ನು ತೋರಿಸೋದಕ್ಕೋಸ್ಕರವಾಗಿ ಅಜ್ಞಾನ ತೋರಿಸೋದು ಕಷ್ಟ ಅಂತ ಹೇಳಲಿಲ್ಲ. ಈಗ ಎಷ್ಟು ಎಜುಕೇಟ್ ಮಾಡಿ ಮನುಷ್ಯ ತಪ್ಪು ಮಾಡ್ತಾನೆ ಇರ್ತಾನೆ. ಇವತ್ತು ರೋಗಕ್ಕೆ ಔಷಧಿ ಕೊಡೋದು ದೊಡ್ಡದಲ್ಲ, ರೋಗ ಬರದಂತೆ ಇರೋದು ಭಾರಿ ದೊಡ್ಡದು. ರೋಗ ಬರದಂತಹ ವಾತಾವರಣ ಸೃಷ್ಟಿ ಮಾಡಬೇಕಾದ್ರೆ ಅದಕ್ಕೆ ನಿಜವಾದ ವಿದ್ಯೆಯ ಉಪಯೋಗ ಆಗೋದು ಅಲ್ಲಿ. ಔಷಧಿ ಕೊಡೋದೆಲ್ಲ ಮುಂದಿನ ಸ್ಟೇಜ್, ಅದು ಅದಲ್ಲ. ನಮ್ಮ ಶಾಸ್ತ್ರದ ಮಾತು ಹೇಳುತ್ತಾರೆ, ಪ್ರಕ್ಷಾಳನಾಧಿ ಪಂಕಸ್ಯ ದೂರಾದ ಸ್ಪರ್ಶನಂ ವರಂ. ಕೆಸರು ತುಳಿದು ಕಾಲು ತೊಳ್ಕೊಳ್ಳೋದಕ್ಕಿಂತ ತುಳಿದೇ ಇರೋದು ಒಳ್ಳೇದಲ್ವೇ? ಎಷ್ಟು ಸಿಂಪಲ್ ಲಾಜಿಕ್ ಅದು. ಆದ್ದರಿಂದ ಮನುಷ್ಯ ಇವತ್ತು ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ನಾವು ಕೇಳಿಯೇ ಇದ್ದೇವೆ. ಆ ಅರ್ಥ ಪ್ರತಿಯೊಂದು ಭಾಷೆಯಲ್ಲೂ ಅಂತ ಸಮಾನಾರ್ಥಕ ಪದಗಳು ಇದ್ದೇ ಇರುತ್ತೆ. ಅದನ್ನು ಯೋಚನೆ ಮಾಡಿದರೆ ಇವತ್ತು ನಿಜವಾದ ಅರ್ಥದಲ್ಲಿ ನಮಗೆ ಕೆಟ್ಟದ್ದಾಗಬಾರದು ಅನ್ನೋ ಎಚ್ಚರ ಹೊಂದಕ್ಕೆ ಅವಕಾಶ ಬೇಕು. ಆ ರೀತಿ ಸುಮ್ಮನೆ ಹೊಡಿಲಕ್ಕೆ ಆಗೋದಿಲ್ಲ ಅಂತ ತೋರಿಸಲಿಕ್ಕೆ 15 ದಿವಸಗಳ ಕಾಲ ನಡೆಯಿತು. ಆಚಾರ್ಯರಿಗೂ ತ್ರಿವಿಕ್ರ ಪಂಡಿತರಿಗೂ ಕೂಡ ವಾದ ನಡೆದು 15 ದಿವಸಗಳ ಕಾಲ ಅಂತ ಮಧ್ವಯುಗದಲ್ಲಿ ಬರುತ್ತೆ. 15 ದಿವಸಗಳ ವಾದದ ನಂತರ ತ್ರಿವಿಕ್ರ ಪಂಡಿತರು ಸೋತರು. ಜರಾಸಂಧ ಸಪ್ತ, ಇಷ್ಟೇ ವ್ಯತ್ಯಾಸ. 15 ದಿವಸಗಳು ಎಂಬುದು ಒಂದು ಯೂನಿಟ್ ಇದ್ದಾಗ ಲೆಕ್ಕ, 2 ಸಪ್ತಾಹ ಆದಾಗ ಲೆಕ್ಕಲ್ಲಿ ಹೆಚ್ಚು ಕಡಿಮೆ 1 ಸಪ್ತಾಹ 2 ಸಪ್ತಾಹ. ಅಜ್ಞಾನವನ್ನು ಓಡಿಸೋದು ಕಷ್ಟ, ಆದ್ದರಿಂದ ಅದನ್ನು ತುಂಬಾ ಪ್ರಯತ್ನ ಪಡಬೇಕಾಗತ್ತೆ ಅಂತ ತೋರಿಸಲಿಕ್ಕೆ ಭೀಮಸೇನ ಪ್ರಯತ್ನ ಬೇಕಿಲ್ಲ. ಆದರೆ ಲೋಕಕ್ಕೆ ತೋರಿಸಬೇಕಾಗಿತ್ತು, ಆಗ ಜನಕ್ಕೆ ಅರ್ಥ ಆಗತ್ತೆ, ಓಹ್ ಭಾರಿ ಕಷ್ಟ ಇದು, ಭಾರಿ ಕಷ್ಟ ಅಂತ ಹೇಳಿಬಿಟ್ಟು ಎಷ್ಟೋ ದಿನ ಪರೀಕ್ಷೆ ಹಲ್ಲಲ್ಲಷ್ಟೇ. ವಿದ್ಯಾರ್ಥಿ 3 ತಾಸು ಬರದ ಅಂದ್ರೆ ಇನ್ವಿಜಿಲೇಟರ್ ಬಹುಶಃ ಪಾಸ್ ಆಗ್ತಾನೆ ಅನ್ಕೊಂಡ್ಬಿಡ್ತಾರೆ ಪಾಪ. ಅದು 3 ತಾಸು ತಪ್ಪೇ ಬರೆದಿರ್ಬೋದು, ಏನು ದೊಡ್ಡದಲ್ಲ. ಆದ್ರೆ 3 ತಾಸು ಬರದ ಏನೋ ಒಂಥರ ಇದು, ಕೆಲವು ಹುಡುಗ ಲೆಕ್ಕ ಹಾಕ್ತಾರೆ, ಬಹುಶಃ ಈ ಸರ್ ಪಾಸ್ ಆಗ್ತೇನೆ ನಾನು. ಹೋದ ತನ 30 ಬಂದಿತ್ತು, 25 ಪೇಜ್ ಬರೆದಿದ್ದೆ, ಈ ಸರ್ 40 ಪುಟ ಬರೆದಿದ್ರು, ಬಹುಶಃ 40 ಬಂದ್ಬಿಡ್ಬೋದು ಈ ಸಲ. ಅಷ್ಟೇ ಲೆಕ್ಕ, ಅವ್ರಿಗೆ ಸರಿ ತಪ್ಪಿ ಲೆಕ್ಕ ಇಲ್ಲ ಅವನಿಗೆ, ಪೇಜ್ ನಂಬರ್ ಅಷ್ಟೇ ಲೆಕ್ಕ. ಆ ಲೆಕ್ಕದವರಿಗೂ ಜ್ಞಾನ ಬರಬೇಕಲ್ಲ, ಅಂಥವ್ರಿಗೂ ತಿಳಿಬೇಕು. ಅಜ್ಞಾನ ನಾಶ ಸುಲಭ ಅಲ್ಲ. ಅಜ್ಞಾನ ನಾಶಾಯ ಸತಾಂ ಜನಾನಾಂ ಕೃತಾವತಾರಾಯ ವಸುಂಧರಾಯಾಂ. ಅಜ್ಞಾನ ನಾಶವನ್ನು ಮಾಡೋದಕ್ಕೋಸ್ಕರವಾಗಿನೇ ಸಣ್ಣ ಪುಟ್ಟ ಕತ್ತಲೆಯನ್ನ ಸಣ್ಣ ಕಡ್ಡಿಯಿಂದ ತೆಗೆದು ಬಿಡಬಹುದು. ಆದರೆ ಭಯಂಕರ ಗಾಢಾಂಧಕಾರವನ್ನು ತೆಗಿಬೇಕಾದ್ರೆ ನೀವು ಮ್ಯಾಚ್ ಪಾಸ್ ಇಟ್ಟುಕೊಂಡು ಕಾರ್ ಡ್ರೈವ್ ಮಾಡೋಕ್ಕಾಗೋದಿಲ್ಲ. ಆ ಸ್ಪೀಡಿ ಮ್ಯಾಚ್ ಪಾಸ್ ಏನು ಲೆಕ್ಕ, ಅದಕ್ಕಿರೋ ಲೈಟ್ಗಳೇ ಬೇರೆ ಆಗಬೇಕು. ಆ ಸ್ಪೀಡಿ ತಕ್ಕಂತೆ ಹೆಲ್ಪ್ ಮಾಡಬೇಕಾದ್ರೆ ಇದರಿಂದ ಸೀಮೆ ಎಣ್ಣೆ ಬುಡ್ಡಿಯಿಂದ ಸಾಧ್ಯ ಇಲ್ಲ ಅದೆಲ್ಲ ಕೂಡ ಮಾಡಲಿಕ್ಕೆ. ಅದಕ್ಕೆ ಯಾವುದೋ ವಿಚಿತ್ರವಾದ ಬೆಳಕು ಬೇಕು. ಆ ತರಹ ಅಜ್ಞಾನ ನಾಶ ಮಾಡಬೇಕಾದ್ರೆ ಪ್ರಜ್ವಲಿಸ್ತಕ್ಕಂಥ ಬೆಳಕು ಬೇಕು. ಅದನ್ನು ತೋರಿಸಲಿಕ್ಕೆ 15 ದಿವಸಗಳ ಕಾಲ ಹೋರಾಡಿ ಆಮೇಲೆ ಶತ್ರು ಹಂತುಂ ಮನೋದಧೆ, ಅದು ಕೂಡ ಬೇರೆ ಯಾವುದರಿಂದ ಬರೀ ಕೈಯಿಂದ ಹಿಡಿದು ವಾರಣಂ ಮೃಗರ ಆಡಿವ, ಒಂದು ಆನೆಯನ್ನ ಸಿಂಹ ಹಿಡಿದಾಗಿ ಹಿಡಿದು ಬಿಟ್ಟು ಅವನ ಪೃಷ್ಠೇಶ ಜಾನುಮಾದಾಯ ಪೂರ್ವ ದೇಶಂ ಬಭಂಜ ಸೊಂಟ ಮುರಿಯೋದು. ಅಜ್ಞಾನ ಹಾಗೆಲ್ಲ ಇದು ಮಾಡೋ ಒಡೆದು ಹೊಡಿಬೇಕು ಅವನನ್ನು. ಒಡೆಯೋದು ಸೀಳೋದು. ನಮ್ಮಲ್ಲಿ ಅದಕ್ಕೆ ಯಾವುದೇ ದೇವಸ್ಥಾನಕ್ಕೆ ಸಮಾರಂಭಕ್ಕೆ ಉತ್ಸವಗಳಿಗೆ ಹೋಗಬೇಕಾದ್ರೆ ಈ ತೆಂಗಿನಕಾಯಿ ಒಯ್ತಾರಲ್ಲ, ಮನೆಯಿಂದ ಹೊಡ್ಕೊಂಡು ಹೋಗೋದಿಲ್ಲ, ಅಲ್ಲೇ ಹೊಡ್ಕೊಂಡು ಹೋಗ್ಬಿಟ್ರೆ ಎಲ್ಲರೂ ಕೂಡ ಅಲ್ಲೇ ಹೊಡಿಬೇಕು, ಆ ಜಾಗದಲ್ಲಿ ಹೊಡೆಯೋದು. ಅದು ಜರಾಸಂಧನ ಸಂಹಾರದ ಸಂಕೇತ ಇದ್ದ ಲೆಕ್ಕ. ಅದು ಆ ಶಬ್ದ ಅದು ಮಾಡಿದಾಗ ಆ ದೈತ್ಯ ಶಕ್ತಿ ಹೋಯಿತು, ದೇವತಾಶಕ್ತಿಗಳಿಗೆ ಅದು ಕಾಲಕ್ಕೆ ಹೊಡಿಬೇಕಾದ್ದು ಭಾರಿ ಮುಖ್ಯವಾದದ್ದು. ಜರಾಸಂಧನ ಸೊಂಟ ಮುರಿದಾಗ ಬ್ರಹ್ಮಾಂಡ ಸ್ಫೋಟ ಸನ್ನಿಭಾ, ಬ್ರಹ್ಮಾಂಡ ಸ್ಫೋಟವಾದಂತಹ ಶಬ್ದವಾಯ್ತಂತೆ. ಆಮೇಲೆ ಅವನನ್ನು ಹಿಡಿದು 2 ಆ ಕಡೆ 1 ಈ ಕಡೆ 1 ಸೀಳು ಹಾಕಿದಾಗ ಎಂಥ ಶಕ್ತಿ ಇರಬೇಕು. ಅಂಥ ವಿಶ್ವದ ಭಾರಿ ದೈತ್ಯನನ್ನ ಬರೀ ಕೈಯಿಂದ ಕೊಂದಂತ ಮಹಾಧೀರ ಭೀಮಸೇನ.